ಸಿದ್ಧಾನಂದೌರಸಂವಿದ್ಯುತಿವಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವ ಮೃದಿ ಮುಖರಾ ಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿ ಶ್ರುತಿಮತಿನೇತ ಧ್ಯಾನ ಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಬಲಬಲಂ ಬ್ರಹ್ಮ ವೇದಾಂತ ವೇದ್ಯಂ ಓಂ ಯಾಂಚನಾಮಂದರಲೋಲಿತಾದ್ಯತಮುದೈದ್ವಿದ್ಯೇಂದಿರಾನಿರ್ಜರೈಃ ಯಾತೋ ಭಾರತ ಪಾರಿಜಾತ ಸುತರುಃ ಸದ್ಬ್ರಹ್ಮಸೂತ್ರಾಮೃತಂ ಆಸೀತ್ ತಂತ್ರಪುರಾಣ ಸನ್ಮಣಿಗಣೋ ಜಾತಃಶುಕೇಂದುಸ್ಸದಾ ಸೋಯಂ ವ್ಯಾಸಸುಧಾ ನಿಧಿರ್ಭವತು ಮೇ ಭೂತ್ಯೈ ಸತಾಂ ಭೂತಿತಃ ಸ್ವಾಂತಧ್ವಾಂತ ನಿಕುಂತರೇ ಜಿತವಃ ವೈಕರ್ತನಾಂ ಶೂರಜಂ ನಿರ್ದೋಷಂ ಜಿತ ಚಂದ್ರಚಂದ್ರಿಕಮಲಂ ತಾಪತ್ರಯೋನ್ಮೂಲನೇ ಗಾಂಭೀರ್ಯೇ ಜಿತ ಸಿಂಧುರಾಜಮಮಿತಂ ಭಾಷ್ಯಂ ಯದಾಶ್ಯಾಂಭುಜಾತ್ ಆವಿರ್ಭೂತಮಂದಬೋಧ ಭಗವತ್ಪಾದಾನ್ ಪ್ರಪದ್ದೆ ತತಾನ್ ಶ್ರೀಮಧ್ವಸಂಸೇವನಲಬ್ಧಶುದ್ಧವಿದ್ಯಾಸುಧಾಂಭೋ ನಿಧಯೋಮಲಾಯೇ ಕೃಪಾಲವಃ ಪಂಕಜನಾಭತೀರ್ಥಾಃ ಕೃಪಾಲವಶ್ಯಾನ್ಮಯಿ ನಿತ್ಯಮೇಷಾಂ ಶ್ರೀಮದ್ರಮಾರಮಣಸದ್ಗಿರಿಪಾದಸಂಗಿ ವ್ಯಾಖ್ಯಾನಿನಾಥದರಿತಾಖಿಲ ದುಷ್ಟದರ್ಪಂ ದುರ್ವಾದಿವಾರಣಪಿದಾರಣದಕ್ಷದೀಕ್ಷಂ ಅಕ್ಷೋಭ್ಯತೀರ್ಥಮೃಗರಾಜಮಹಂ ನಮಾಮಿ ಅಥ ತತ್ಕೃಪಯಾ ಬ್ರಹ್ಮಸೂತ್ರಭಾಷ್ಯಂ ಯಥಾಮತಿ ವ್ಯಾಖ್ಯಾಸ್ಯೇ ಶ್ರೀಮದಾನಂದತೀರ್ಥ ಕಾರ್ಯಮುಖನಿಸ್ಸೃತಂ ಗಂಗಾಸಂಗೇನ ನೈರ್ಮಲ್ಯಂ ರಥ್ಯಾದ್ಭಿಃ ಲಭ್ಯತೆ ಯಥಾ ವಾಚೋ ವಿಶುದ್ಧಿಸಿದ್ಧ್ಯರ್ಥಂ ಸಂಗಮ್ಯಂತೆ ಗುರುರ್ಗಿರಃ ಓಂ ನಾರಾಯಣಂ ಗುಣೈಸ್ಸರ್ವೈರುದೀರ್ಣಂ ದೋಷವರ್ಜಿತಂ ನೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ ಓಂ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓಂ ಸ್ವಾಪ್ಯಯಾತ್ ಓಂ ಏನು ಹೇಳಿದ್ರೀಗ ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದರೆ ಅವನ ಜಗಜ್ಜನ್ಮಾದಿ ಕಾರಣ ಅಂತ ಹೇಳಿದರೆ ಅವನನ್ನು ತಿಳಿದಕ್ಕೆ ಶಾಸ್ತ್ರಗಳೇ ಆಧಾರ ಅಂತ ಹೇಳಿದರೆ ಶಾಸ್ತ್ರಗಳ ವಿರೋಧ ಬರುತ್ತೆ ಅಂತ ಹೇಳಿದರೆ ಓಂ ತತ್ವ ಸಮನ್ವಯ ಆತ್ ಓಂ ಅಂತ ಹೇಳಿದರು. ಆಮೇಲೆ ಏನು ಪ್ರಶ್ನೆ ಬಂತು, ಸಮನ್ವಯ ಮಾಡೋದು ಯಾವಾಗ? ಅವನು ವಾಚ್ಯನಾಗಿದ್ದರೆ ಸಮನ್ವಯ, ಅವನು ವಾಚ್ಯನೇ ಇಲ್ಲ ಅಂತ ಪ್ರಶ್ನೆ ಮಾಡಿದರೆ ಈಕ್ಷತೆ ಇರ್ನಾಶಬ್ದಂ. ಬ್ರಹ್ಮನನ್ನು ದರ್ಶನ ಮಾಡಬೇಕು ಅಂತ ಹೇಳಿದ್ದಾರೆ. ದರ್ಶನ ಮಾಡ್ತಕ್ಕಂಥ ವಸ್ತು ಮೊದಲು ಏನಾಗಿರಬೇಕದು? ಧ್ಯಾನಕ್ಕೆ ಅರ್ಹನಾಗಬೇಕು, ಧ್ಯಾನ ಮಾಡಬೇಕಾದ್ರೆ ಜ್ಞಾನ ಇರಬೇಕು, ಜ್ಞಾನಕ್ಕೆ ಅದು ವಾಚ್ಯತ್ವ ಇರಬೇಕು, ಆದ್ದರಿಂದ ವಾಚ್ಯ ಅಂತ ಹೇಳಿದ. ಆಗ ಅವನು ಏನು ಹೇಳಿದ? ಇಲ್ಲ ಇಲ್ಲ, ಅವನು ವಾಚ್ಯನಾಗಬೇಕಾಗಿಲ್ಲ, ಆದರೂ ಸಾಧ್ಯ ಅಂತ ಕೇಳಿದರೆ ಅಮುಖ್ಯ ಅರ್ಥದಲ್ಲಿ ಮಾಡ್ತೇವೆ ಅಂದರೆ ಸಾಧ್ಯ ಇಲ್ಲ. ಯಾವ ಕಾಲಕ್ಕೆ ಏನು ಮಾಡಬಾರ್ದು, ಅಮುಖ್ಯ ಅರ್ಥವನ್ನು ಮಾಡಬಾರ್ದು. ಮತ್ತು ಮುಖ್ಯವಾಗಿ ಇನ್ನೇನಿದೆ, ತನ್ನಿಷ್ಟಸ್ಯ ಮೋಕ್ಷೋ ಗೌಣಸ್ಥೆಯನ್ನಾತ್ಮ ಶಬ್ದಾತ್, ಅವರು ಗೌಣಾತ್ಮ ವಾಚ್ಯನಾದವನೇ ಹೊರತು ಮುಖ್ಯ ಆತ್ಮನಲ್ಲ ಅಂತ ಕೇಳಿದರೆ, ಆತ್ಮ ಶಬ್ದ ಅನ್ನೋದು ಗೌಣಾತ್ಮನಲ್ಲಿ ಪ್ರಯೋಗದಲ್ಲಿಲ್ಲ, ಯಾರಲ್ಲಿದೆ? ಮುಖ್ಯ ಆತ್ಮನಲ್ಲಿರೋದ್ರಿಂದ ಅದನ್ನೇ ತಗೊಳ್ಬೇಕು. ಗಜ ಮುಖ್ಯ ಸತಿ ಅಮುಖ್ಯಂ ಯುಜ್ಯತೆ, ಮುಖ್ಯಾರ್ಥ ಕೂಡ ಹೊತ್ತಿರಲಿಲ್ಲ, ಮುಖ್ಯ ಅರ್ಥವನ್ನು ಮಾಡಬಾರದು ಅಂತ ಹೇಳಿ ಇನ್ನೊಂದು ಕಾರಣ ಕೊಟ್ಟರು. ಓಂ ತನ್ನಿಷ್ಟಸ್ಯ ಮೋಕ್ಷೋಪದೇಶ ಆತ್ಮಂ, ಈ ಆತ್ಮನಿಷ್ಠನಾದವನಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ ಮೇಲೆ ಗೌಣಾತ್ಮನಿಷ್ಠನಾದವನಿಗೆ ಮೋಕ್ಷ ಇಲ್ಲಿ ಬರುತ್ತೆ. ಮುಖ್ಯಾತ್ಮನೇ ಆಗಬೇಕಾದ್ದರಿಂದ ಅಲ್ಲಿ ಬಂದಿರತಕ್ಕಂಥ ಆತ್ಮ ವಾಚ್ಯನಾದ ಆತ್ಮ ಪರಮಾತ್ಮನೇ ಹೊರತು ಜೀವಾತ್ಮನಲ್ಲ ಅಂತ ಹೇಳಿದರು. ಜೊತೆಗೆ ಇನ್ನೊಂದು ಮಾತು ಹೇಳಿದರು, ಓಂ ಹೇಯತ್ತು ಅವಶರಾಚ್ಯಾವೋಂ, ಮತ್ತು ಹೇಯ ಅಂತ ಹೇಳಲಿಲ್ಲ. ಅನ್ಯಾವಾಚೋ ವಿಮುಂಚಥ ತಮೇವೈಕಂ ಜಾನಥ ಆತ್ಮಾನಂ, ಅನ್ಯಾವಾಚೋ ವಿಮುಂಚಥ, ಅವನೊಬ್ಬನ್ನೇ ತಿಳ್ಕೊಡಿ, ಬೇರೆ ಎಲ್ಲ ಬಿಟ್ಬಿಡಿ, ಬೇರೆ ಎಲ್ಲವೂ ಹೇಯ, ದೇವರೊಬ್ಬನೇ ಏನಲ್ಲ, ಹೇಯ ಅಲ್ಲ. ಅದೇ ಹೇಯನಲ್ಲದ ಆತ್ಮ ಅಂದರೆ ಗೌಣಾತ್ಮನಲ್ಲ. ಯಾವ ಆತ್ಮ? ಅವನು ಪರಮಾತ್ಮನೇ ಆಗಿರ್ತಾನೆ. ಗೌಣಾತ್ಮ ಅಂದ್ರೇನೋ, ಸೆಕೆಂಡರಿ ಆತ್ಮ, ಪ್ರೈಮರಿ ಆತ್ಮ ಅಲ್ಲ, ಸೆಕೆಂಡರಿ ಆತ್ಮ ಅಂತ ಹೇಳಬಾರ್ದು, ಮುಖ್ಯಾತ್ಮನೇ ಹೇಳಬೇಕು ಅಂತ ಹೇಳಿ. ಕೊನೆಗೆ ಇನ್ನೊಂದು ಕಾರಣ ಕೊಡ್ತಾರೆ, ಓಂ ಸ್ವಾಪ್ಯಯಾತ್ ಓಂ, ಆತ್ಮನ ಬಗ್ಗೆ ಇನ್ನೊಂದು ಲೇಖ ಬಂದಿದೆ. ಪೂರ್ಣಮತಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪೂರ್ಣಂ ಅಧಃ ಪೂರ್ಣಂ ಇದಂ, ಅದು ಪೂರ್ಣ ಇದು ಪೂರ್ಣ, ಅಧಃ ಅಂದರೆ ಮೂಲ ರೂಪ, ಇದಂ ಅಂದರೆ ಅವತಾರ ರೂಪ. ಪೂರ್ಣಾತ್ ಪೂರ್ಣ ಮುದಚ್ಯತೆ, ಪೂರ್ಣದಿಂದ ಬರೋ ಪೂರ್ಣವೇ ಹೊರತು ಅಪೂರ್ಣ ಪದಾರ್ಥ ಅಲ್ಲ. ಪೂರ್ಣಸ್ಯ ಪೂರ್ಣಮಾದಾಯ, ಪೂರ್ಣದಿಂದ ಪೂರ್ಣ ತಗೊಂಡ್ರೂ ಉಳಿಯೋದೇನು, ಪೂರ್ಣಮೇವ ಅವಶಿಷ್ಯತೆ. ಹೀಗೆ ದೇವರ ಮಹಿಮೆ ಅಂತ ತಿಳಿಸಿದರು. ಆಮೇಲೆ ಸ ಆತ್ಮನಃ ಆತ್ಮನಃ ಆತ್ಮಾನ ಮುದ್ಧೃತ್ಯ ಆತ್ಮನ್ನೇವ ವಿಲಾಪಯತಿ ಅಥ ಆತ್ಮೈವ ಭವತಿ. ಇಂಪಾರ್ಟೆಂಟ್ ಏನು ಅಂದರೆ, ಆತ್ಮ ತನ್ನಿಂದ ತಾನೇ ಪ್ರಾದುರ್ಭೂತನಾಗ್ತಾನೆ, ತನ್ನಲ್ಲಿ ತಾನೇ ಮತ್ತೆ ಸೇರಿಕೊಡ್ತಾನೆ. ಇನ್ನೆಲ್ಲೂ ಲಯ ಇಲ್ಲ, ಎಲ್ಲಿ ಆಗ್ತಾನೆ, ತನ್ನಲ್ಲೇ ತಾನು ಸೇರ್ತಾನೆ ಹೊರತು ಬೇರೆ ಎಲ್ಲೂ ಸೇರೋದಿಲ್ಲ. ಸದೇ ಬೋಬಹುಧಾ ಭೂತ್ವಾ, ಅನೇಕ ರೂಪಗಳನ್ನು ತಗೊಂಡ, ಹೇಳಿದಂತೆ ಏಕರೂಪಿ ದಶರೂಪಿ ಶತರೂಪಿ ಸಹಸ್ರ ರೂಪಿ ಬಹುರೂಪಿ ಅನಂತ ರೂಪಿ ತಗೊಂಡ. ಆಮೇಲೆ ಏನು ಮಾಡಿದ ಪ್ರಳಯಕಾಲದಲ್ಲಿ, ನಿರ್ಗುಣ ಪುರುಷೋತ್ತಮ ಏಕೀಭೂಯ ಪುನಃಶ್ಚೇತೆ, ಎಲ್ಲ ರೂಪಗಳನ್ನ ಏನು ಮಾಡ್ಕೊಂಡ್ಬಿಡ್ತಾನೆ, ಮತ್ತೆ ಸ್ವಾಪ್ಯಯ ತನ್ನೊಳಗೆ ಸೇರಿಸ್ಕೊಂಡ್ಬಿಡ್ತಾನೆ. ಉಳಿದವರಿಗೆ ಅಪ್ಯಯ ಅಂದರೆ ನಾಶ, ಲಯ. ದೇವರಿಲ್ಲ ಅಪ್ಯಯ ಅಂದ್ರೆ ಏನು? ರೂಪನ ವಾಪಸ್ ಸೇರಿಸ್ಕೊಳ್ಳೋದು ಅಷ್ಟೇ, ಸೇರಿಸ್ಕೊಳ್ತಾನೆ. ಸೇತೆ ಆನಂದವಾಗಿ ಮಲಗಿಬಿಡ್ತಾನೆ. ನಿರ್ದೋಷೋ ಹರಿರಾಧಿಕೃತ್ ಇತಿ ಸ್ವಶೈವ ಸ್ವಸ್ಮಿನ್ ಅಪ್ಯಯ ವಚನ, ತನ್ನಲ್ಲಿ ತಾನೇ. ಉಳಿದವರೆಲ್ಲ ಏನಾಗ್ತಾರೆ ಈಗ? ತಮಗಿಂತ ಮೇಲಿನವರೆಲ್ಲ ಲಯ, ಕೊನೆಗೆಲ್ಲರೂ ಎಲ್ಲ ಲಯ ಹೊಂದ್ತಾರೆ ದೇವರಲ್ಲಿ. ಆದರೆ ದೇವರು ಯಾರೆಲ್ಲ ಲಯ ಹೊಂದೋದಿಲ್ಲ, ಎಲ್ಲರ ಸೃಷ್ಟಿ ದೇವರಿಂದ, ಎಲ್ಲರ ಲಯ ದೇವರಲ್ಲಿ, ಮತ್ತು ದೇವರಿಗೆ ಲಯ ಎಲ್ಲೂ ಇಲ್ಲ. ಆದ್ದರಿಂದ ಅವನು ಸ್ವತಂತ್ರ. ಅಂದಮೇಲೆ ಆತ್ಮ ಯಾರಾಗಿರಬೇಕು? ಈ ಪ್ರೈಮರಿ ಆತ್ಮನೇ ಹೊರತು ಸೆಕೆಂಡರಿ ಆತ್ಮನಲ್ಲ. ಸೆಕೆಂಡರಿ ಆತ್ಮ ಏನಾಗಬೇಕು? ಪ್ರೈಮರಿ ಆತ್ಮನಲ್ಲಿ ಲಯ ಹೊಂದಬೇಕು. ಇಲ್ಲಿ ಹೇಳ್ತಾರೆ ಯಾವ ಆತ್ಮನ ತಿಳಿಬೇಕು ಅಂತ ಹೇಳಿದ್ದಾರೋ, ಆತ್ಮ ಸ್ವ ಅಪ್ಯಯ ಸ್ವಸ್ಮಿನ್ನೇವ ಸ್ವಸ್ಯ ಅಪ್ಯಯ ಸ್ವಪ್ಯ ವಚನಾತ್ ನಹಿ ಗೌಣಾತ್ಮನಿ ನಿರ್ದೋಷಸ್ಯ ಲಯ. ಗೌಣಾತ್ಮನಲ್ಲಿ ಲಯ ಹೊಂದುತ್ತೆ ಅಂತ ಹೇಳಬೇಕು, ಪ್ರಧಾನಾತ್ಮನ ಲಯ ಹೊಂದುತ್ತೆ ಅಂತ ಹೇಳಬೇಕು, ಗೌಣಾತ್ಮನಲ್ಲಿ ಅಲ್ಲ. ಅದಕ್ಕೇನೆ ನಹಿ ಗೌಣಾತ್ಮನಿ ನಿರ್ದೋಷಸ್ಯ ಲಯ. ದೇರ್ಫೋರ್ ಗೌಣಾತ್ಮನಿಗೆ ಪರಮಾತ್ಮನ ಲಯ ಹೊರತು ಪರಮಾತ್ಮನಿಗೆ ಗೌಣಾತ್ಮನ ಲಯ ಅಲ್ಲ. ಇದೊಂದು ಕಾರಣ ಅಂತ ಹೇಳಿದರು. ಯುಕ್ತ್ಯಂತರೇಣಾಪಿ ನಿರ್ಗುಣಸ್ಯ ವಾಚ್ಯತ್ವಂ ಪ್ರತಿಪಾದಯತ್ ಸೂತ್ರಂ ಉಪನ್ಯಸ್ಯ ವ್ಯಾಚಷ್ಟೇ. ಈಗ ಯುಕ್ತ್ಯಂತರೇಣಾಪಿ ಬೇರೊಂದು ಯುಕ್ತಿಯನ್ನು ಕೊಟ್ಟು ಆ ಯುಕ್ತಿಯ ಮೂಲಕ ಕೂಡ ಏನು ಸಮರ್ಥನೆ ಮಾಡ್ತಿದ್ದಾರೆ? ಮುಖ್ಯಾತ್ಮನೇ ವಾಚ್ಯ ಅಂತ ಹೇಳಿದ್ದಾರೆ. ಸ್ವಾಪ್ಯಯಾದಿತಿ ಅದೋ ಪೂರ್ಣಪದ. ಅದೋ ಅಂದರೆ ಅದು, ಅದೋ ಅಂದರೆ ಅದು, ಇದಮ್ ಅಂದರೆ ಇದು, ಕನ್ನಡದಲ್ಲೇ ಆದರೆ ಸಂಸ್ಕೃತದಲ್ಲೂ ಅದೇ. ಅದೋ ಅಂದರೆ ಅದು ಮೂಲ ರೂಪ. ಪೂರ್ಣಂ ಇದಂ ಅವತಾರ ರೂಪಂಚ ಪೂರ್ಣಂ ತತ್ಪೂರ್ಣಂ ಸೃಷ್ಟಿಕಾಲೇ ಪೂರ್ಣಾತ್ ಪೂರ್ಣರೂಪಾತ್ ಉದ್ರಿಚ್ಯತೆ. ಪೂರ್ಣಂ ಉದಚ್ಚತೆ ಅಂದ್ರೇನು? ಉದ್ರಿಚ್ಯತೆ, ಪೂರ್ಣದಿಂದ ಪೂರ್ಣ ಪ್ರಾದುರ್ಭಾವನ ಹೊಂದಿ ಬರುತ್ತೆ. ಪ್ರಳಯೇಚ ಪೂರ್ಣಸ್ಯ ಸ್ವಸ್ಯ ಪೂರ್ಣಾವತಾರ ರೂಪಂ ಪೂರ್ಣಂ ಅವತಾರ ರೂಪಂ ಸ್ವೀಕೃತ್ಯ ಏಕೀಭೂಯ ಮೂಲರೂಪಂ ಅನ್ಯ ಅನ್ಯತ್ರ ಅಲೀನಂ ಸ್ವಯಂ ಅವಶಿಷ್ಯತೆ ಇತಿ. ಎಲ್ಲವೂ ಲೀನ ಹೊಂದಿದರೆ ಅವನು ಮಾತ್ರ ಲೀನ ಹೊಂದೋದೇ ಇಲ್ಲ. ಇತಿ ನಿರ್ಗುಣಶೈವ ಶ್ರುತ್ಯುಕ್ತತ್ವಾತ್ ಭವತ್ತೇವ ಅಸೌ ವಾಚ್ಯ ನಚಾಯಂ ಗೌಣ. ಇವನು ಯಾತ ಗೌಣನಲ್ಲ ಅಂದರೆ ಪೂರ್ಣತ್ವಾತ್ ಸ್ವಸ್ಯ ಸ್ವಸ್ಮಿನ್ ಅಪ್ಯಯಾಚ್ಯ. ಪೂರ್ಣತ್ವಾತ್ ಒಂದು, ಸ್ವಸ್ಯ ಸ್ವಸ್ಮಿನ್ ಅಪ್ಯಯಾತ್ ಚ, ತನ್ನಲ್ಲಿ ತಾನೇ ಲಯ ಹೊಂದೋದು ಇನ್ನೊಂದು ಕಾರಣ. ಗೌಣಸ್ಯ ಪೂರ್ಣತ್ವಾತ್ ಅನ್ಯಸ್ಮಿನ್ನೇ ಅನ್ಮಿಸ್ಮಿನ್ ಲಯಾಚ್ಯ ಇತ್ಯರ್ಥ. ಗೌಣ ಅಪೂರ್ಣನಾದ್ದರಿಂದ ಬೇರೆ ಕಡೆ ಲಯ ಹೊಂದ್ತಾನೆ, ಪರಮಾತ್ಮ ಪೂರ್ಣನಾದ್ದರಿಂದ ಬೇರೆ ಕಡೆ ಲಯ ಹೊಂದೋದಿಲ್ಲ. ನಾನು ಅಯಂ ಸ್ವಾಪ್ಯಯವಾನ್ ಅನ್ಯತ್ರ ಅಲೀನೋಪಿ ಗೌಣ ಸ್ಯಾತ್ ನಿರ್ಗುಣೋ ಅನ್ಯೋ ಅಸ್ತಿ ಇತಿ ಚೇನ್ನ. ಆಯಿತು, ಇವನೇ ಗೌಣನಲ್ಲೇ ಇವನೇ ಗೌಣನಾಗಲಿ, ನಿರ್ಗುಣ ಇನ್ನೊಬ್ಬರಿದ್ದಾನೆ ಅಂತ ಯಾಕೆ ಹೇಳಬಾರದು ಅಂದರೆ ಸರಿಯಲ್ಲ. ಯದಿ ಅಯಂ ಚೇತ್ ನ, ಚೇತಲ್ಲಿ ಅವರಿಗೆ ಪ್ರಶ್ನೆ, ನ ಅಂದರೆ ಅದು ಸರಿಯಲ್ಲ ಅಂತ ಮುಂದೆ ಉತ್ತರ. ಯದಿ ಅಯಂ ಸ್ವಾಪ್ಯಯವಾನ್ ಗೌಣ ತರ್ಹಿ ಅಯಂ ನಿರ್ಗುಣಶ್ಚ ಊಹೋ ಪ್ರಲಯೇ ಲಯಹೀನೋ ತಿಷ್ಠತಃ ಉತ ಏಕಸ್ಮಿನ್ ಅನ್ಯಶ್ಚ ಲಯೋ ಭವತಿ. ಈ ಗೌಣನೂ ಇದ್ದಾನೆ ನಿರ್ಗುಣನಾದ ಪೂರ್ಣನೂ ಇದ್ದಾನೆ ಅಂತ ಹೇಳಿದ ಮೇಲೆ ಪ್ರಳಯದಲ್ಲಿ ಇಬ್ಬರು ಇರ್ತಾರಾ ಅಥವಾ ಒಬ್ಬನೋ ಒಬ್ಬನಿರ್ತಾನೋ ಅಂತ ಪ್ರಶ್ನೆ. ಈಗ ಉತ ಏಕಸ್ಮಿನ್ ಅನ್ಯಶ್ಚ ಲಯೋ ಭವತಿ ಪ್ರಲಯೇ ಲಯಹೀನೋ ತಿಷ್ಠತಃ. ಇಬ್ಬರು ಲಯ ಇಲ್ಲದೇನೆ ಗೌಣಾತ್ಮನೋ ಇರ್ತಾನೆ ಪರಮಾತ್ಮನಿರ್ತಾನೆ ಅಂತ ಹೇಳ್ತೀರೋ, ಅಥವಾ ಏಕಸ್ಮಿನ್ ಅನ್ಯಶ್ಚ ಲಯ ಒಬ್ಬನೇ ಇನ್ನೊಬ್ಬ ಲಯ ಹೊಂತಾನೆ ಅಂತ ಹೇಳಬೇಕು. ನಾದ್ಯ ಇಬ್ಬರು ಇರ್ತಾರೆ ಅಂತ ಹೇಳೋಗಿಲ್ಲ. ಹೃದಂ ವಾ ಅಗ್ರೇನೈವ ಕಿಂಚನ ಆಸೀತ್, ಇದಂ ವಾ ಅಗ್ರೇನೈವ ಕಿಂಚನ ಆಸೀತ್, ಆಗ ಬೇರೆ ಏನೂ ಇರಲಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಇಬ್ಬರಿರೋ ಚಾನ್ಸ್ ಇಲ್ಲ, ಇಬ್ಬರಲ್ಲಿ ಒಬ್ಬರು ಇರಬೇಕಷ್ಟೇ. ಒಬ್ಬರಲ್ಲಿ ಯಾರು ಇರಬೇಕು ಅಂತ ಪ್ರಶ್ನೆ. ಈಗ ಗೌಣಾತ್ಮ ಇರಬೇಕು, ಮುಖ್ಯಾತ್ಮ ಇರಬೇಕು ಅಂದರೆ ಇತ್ಯಾದಿ ಶ್ರುತಿ ವಿರೋಧ. ದ್ವಿತೀಯೇಪಿ ನ ತಾವತ್ ಗೌಣಸ್ಯ ನಿರ್ಗುಣೇ ಲಯ, ನ ತಾವತ್ ಗೌಣಸ್ಯ ನಿರ್ಗುಣೇ ಲಯ ತಸ್ಯ ಸ್ವಾಪ್ಯೇನ ಅವಸ್ಥಾನ ಅನಭ್ಯುಪಗತೇ. ಇನ್ನು ಗೌಣ ನಿರ್ಗುಣಲ್ಲಿ ಲಯ ಹೊಂತಾನೆ ಅಂತ ಹೇಳಬೇಕು. ಯಾಕೆ? ತಥಾಚ ನಿರ್ಗುಣಸ ಸಗುಣೇ ಲಯೋ ವಕ್ತವ್ಯ, ನಿರ್ಗುಣನಾದವನು ಲಯದಲ್ಲಿ ಹೊಂದಬೇಕು. ಅಷ್ಟು ಇತಿ ಚೇತ್ ತತ್ರ ನಹಿ. ನಿನ್ನ ಪ್ರಕಾರ ಏನು ಹೇಳಬೇಕು ನೀನು? ನತಾವತ್ ಗೌಣಸ್ಯ ನಿರ್ಗುಣೇ ಲಯ, ಗೌಣ ನಿರ್ಗುಣ ಲಯ ಹೊಂತಾನೆ ಅವನ ಮತದಲ್ಲಿ ನೀನು ಹೇಳಾಗಿಲ್ಲ. ತಸ್ಯ ಸ್ವಾಪ್ಯೇನ ಅವಸ್ಥಾನ ಅಭ್ಯುಪಗತೇಹೇ, ನಿರ್ಗುಣ ಆದಮೇಲೆ ಅವನೇನಾಗ ಸಾಧ್ಯ ಇಲ್ಲ. ಸ್ವಾಪ್ಯೇನ ಅವಸ್ಥಾ ಅನಭ್ಯುಪಗತೇಹೇ, ತನ್ನಲ್ಲಿ ತಾನೇ ಲಯ ಹೊಂದಿರ್ತಾನೆ ಅನ್ನೋ ಮಾತ ನೀನು ಒಪ್ಪಿಲ್ಲ. ನೀನು ತಥಾಚ ನಿರ್ಗುಣಸ್ಯ ಸಗುಣೇ ಲಯೋ ವಕ್ತವ್ಯ, ಅದರಿಂದ ಏನು ಮಾಡಬೇಕು ನೀನೀಗ? ನಿರ್ಗುಣನೇ ಸಗುಣ ಲಯ ಅಂತ ನೀನು ಹೇಳಬೇಕು, ಅದು ಸರಿಯಲ್ಲ. ಅಸ್ತು ಇದೆ ಚೇತ್ ತತ್ರಾಹ ನಹೀತಿ. ಗೌಣಾತ್ಮನಿ ಜೀವೇ ನಿರ್ದೋಷಸ್ಯ ನಿರ್ಗುಣಸ್ಯ ಪರಮಾತ್ಮನೋ ಲಯೋ ನಾ ಉಪಪದ್ಯತೆ. ಗೌಣಾತ್ಮನಾದ ಜೀವನಲ್ಲಿ ಪರಮಾತ್ಮನಾದ ವಿಷ್ಣುವಿಗೆ ಲಯ ಎಂದೂ ಸಾಧ್ಯ ಇಲ್ಲ. ಅದಕ್ಕೆ ಮೊದಲೇ ಕೊಟ್ಟಿದ್ದಾರೆ, ಯಥೋ ಇವಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಇತ್ಯಾದಿ ಶ್ರುತಿ ವಿರೋಧ. ಯಾವುದರೊಳ ಲಯ ಹೊಂತಾರೋ ಅಂತ ಹೇಳಿದ ಮೇಲೆ ಮುಖ್ಯಾತ್ಮನಲ್ಲಿ ಲಯ ಹೊರತು ಗೌಣಾತ್ಮನ ಲಯ ಅಲ್ಲ. ಅಥೋ ಅನ್ಯ ಅಯಂ ಅನ್ಯ ಅನನ್ಯಲೀನೋ ನಿರ್ಗುಣ ಏವಾ ತೇರ್ಫೋ ಎಲ್ಲೂ ಲೀನವಾಗದಿರತಕ್ಕಂಥವನು ಒಬ್ಬನೇ. ಆಸೀದು ದಾರು ಗುಣವಾರಿಸಿರ ಅಪ್ರಮೇಯ ಸಸ್ಯಶ ಶುತ್ಯುಕ್ತತ್ವೇನ ವಾಚ್ಯತ್ವ ವಿಧಿ ಭಾವ. ಅವನು ಬಗ್ಗೆನೇ ಏಕಮೇವ ಅದ್ವಿತೀಯ ಬ್ರಹ್ಮ ಅಂತ ಹೇಳ್ತಿರೋದ್ರಿಂದ ಅವನು ವಾಚ್ಯನಾದನೇ ಹೊರತು ಅವಾಚ್ಯನಾಗಲಿಲ್ಲ. ಯದ್ಯಪಿ ಎಂ ನಿರ್ಗುಣಸ ವಾಚ್ಯತ್ವ ಅಭ್ಯುಚ್ಚಯ ಯುಕ್ತಿ ತಥಾಪಿ ಶೃತ್ಯುಕ್ತತ್ವಾಚ್ಯ ನಿರ್ಗುಣೋ ವಾಚ್ಯ ಇತಿ ಬಹಿರೇವ ಉಕ್ತೆ ಕುತೋಯಂ ನಿರ್ಗುಣ ಇತಿ ಶಂಕಾ ಪರಿಹಾರಾತ್ಮಕತ್ವಾತ್ ಸೂತ್ರಸ್ಯ ತತ್ರ ಭಾಷ್ಯೇ ಚ ಶಶಬ್ದಾಭಾವ. ಅತ್ರ ಗೌಣಾದಿ ವ್ಯಪದೇಶ ಸತ್ವಾದಿ ಧರ್ಮತ್ವ ವಿಷಯ ಏವೇತಿ ಸೂಚನಾಯ ನಿರ್ದೋಷಸ್ಯ ಇತಿ. ಒಂದು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಡ್ತಾರೆ. ಓಂ ಸ್ವಾಪ್ಯಯಾತ್ ಓಂ, ಹಿಂದೇನಾಗಿದೆ ನೋಡಿ, ಹೇಯತ್ವ ಅವಚನಾಚ ಚ ಇದೆ. ಅದೇ ರೀತಿಯೇ ಇನ್ನೂ ತಗೊಂಡಾಗ ತನ್ನಿಷ್ಠಸ್ಯ ಮೋಕ್ಷೋಪದೇಶಾತ್, ಅದಕ್ಕಿಂತ ಮುಂಚೆ ಗೌಣಶ್ಚೇತ್ ನಾತ್ಮಶಬ್ದಾತ್ ಇದೆಲ್ಲ ಹೇಳ್ತಾ ಯಾಡ್ ಮಾಡೋಕ್ಕೋಸ್ಕರ ಹಿಂದೆ ಏನು ಮಾಡಿಬಿಟ್ಟಿದ್ರು, ಚ ಸೇರಿಸಿದ್ರು. ಹೇಯತ್ವ ಅವಚನ ಅಚ್ಚ ಅಂತೇಳಿ ಇಲ್ಲಿ ಚ ಸೇರಿಸಲಿಲ್ಲ, ಸ್ವಾಪ್ಯಯಾಚ ಅಂತ ಹೇಳಲಿಲ್ಲ, ಯಾತಕ್ಕೆ ಹೇಳಲಿಲ್ಲ ಅಂತ ಹೇಳ್ತಾರೆ. ಅಂದರೆ ಸೂತ್ರ ಅಂದರೆ ಹೇಗಿರಬೇಕು, ಒಂಚೂರು ಹೆಚ್ಚಿಲ್ಲ ಕಡಿಮೆ ಇಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೂ ಸೂತ್ರ ಆಗೋದಿಲ್ಲ. ಯದ್ಯಪಿ ಎಂ ನಿರ್ಗುಣಸ್ಯ ವಾಚ್ಯತ್ವ ಅಭ್ಯುಚ್ಚಯ ಯುಕ್ತಿ. ಯದ್ಯಪಿ ಇದೇನು ನಿರ್ಗುಣ ವಾಚ್ಯನ ಅಂತೇಳಿ ಅಭ್ಯುಚ್ಚಯ ಯುಕ್ತಿ ಅಂದ್ರೇನು, ಸಪೋರ್ಟಿಂಗ್ ಆರ್ಗ್ಯುಮೆಂಟ್. ಅಭ್ಯುಚ್ಚಯ ಅಂದರೆ ಸಪೋರ್ಟ್, ಸಪೋರ್ಟ್ ಮಾಡ್ತಕ್ಕಂಥ ಯುಕ್ತಿನೇ ಇದು. ಆದರೂ ಕೂಡ ಶ್ರುತ್ಯ ಚ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಯಾಕೆಂದರೆ ಶ್ರುತ್ಯುತ್ವತ್ತಾಚ ನಿರ್ಗುಣೋ ವಾಚ್ಯ ಇತಿ, ನಿರ್ಗುಣೋ ವಾಚ್ಯಮಿತಿ ಬಹಿರೇವ ಉಕ್ತೆ ಕುತೋಯಂ ನಿರ್ಗುಣ ಇತಿ ಶಂಕಾ ಪರಿಹಾರಾತ್ಮಕತ್ವ ಸೂತ್ರಸ್ಯ ತತ್ರ ಪಾಶ್ಯೇ ಚ ಶಬ್ದಾಭಾವ. ಇದು ಯಾತಕ್ಕೆ ಬೇರೆ ಇಲ್ಲ ಅಂತ ಕೇಳಿದರೆ, ಶ್ರುತ್ಯುಕ್ತತ್ವಾಚ್ಯ ನಿರ್ಗುಣೋ ವಾಚ್ಯ ಇತಿ ಬಹಿರೇವ ಉಕ್ತೆ ಶ್ರುತಿಯಲ್ಲಿ ಬಂದಿರೋದರಿಂದ ನಿರ್ಗುಣವಾಚ್ಯ ಅಂಥೇಳಿ ಪ್ರತ್ಯೇಕ ಹೇಳಿದರೆ ಕುತೋಯಂ ನಿರ್ಗುಣ ಇತಿ ಶಂಕಾ ಪರಿಹಾರಾತ್ಮಕತ್ವಾತ್ ಸೂತ್ರಸ್ಯ ತಸ್ಯ ಭಾಷ್ಯೇ ಚ ಶಬ್ದಾವ. ಹಿಂದಿನ ಸೂತ್ರದಲ್ಲಿ ಬಂದಿರತಕ್ಕಂಥದ್ದು ವಿವರಣೆ ಇದೆ, ಆದ್ದರಿಂದ ಅದಕ್ಕೇನು ಮಾಡಲಿಲ್ಲ, ಚ ಅಂತ ಮತ್ತೆ ಸೇರಿಸ್ಲಿಕ್ಕೆ ಹೋಗಲಿಲ್ಲ. ತತ್ರ ಗೌಣಾದಿ ವ್ಯಪದೇಶ ಸತ್ವಾದಿ ಧರ್ಮತ್ವ ವಿಷಯ ಏವೇತಿ ಸೂಚನಾಯ ನಿರ್ದೋಷಸ್ಯ ಇತಿ. ಇಲ್ಲಿ ಆಚಾರ್ಯರು ಪದ ಉಪಯೋಗಿಸಿದ್ದಾರೆ, ಹೀ ಗೌಣಾತ್ಮನೇ ನಿರ್ದೋಷಸ್ಯ ಲಯ ಅಂಥೇಳಿ. ನಿರ್ದೋಷ ಅಂತ ಹೇಳಿದರೆ ಏನರ್ಥ, ಯಾತಕ್ಕೆ ಹೇಳಿದರು ಅಂದರೆ ಗೌಣಾದಿ ವ್ಯಪದೇಶ ಸತ್ವಾದಿ ಧರ್ಮವತ್ವ ವಿಷಯ ಈ ವಿಷಯ ಏವೇತಿ ಸೂಚನಾಯ ನಿರ್ದೋಷ. ಎಲ್ಲೆಲ್ಲಿ ನಾವು ಗೌಣ ಗೌಣ ಅಂತ ಕರಿತೇವೋ ಅಲ್ಲಿ ಸತ್ವಾದಿ ಗುಣದಿಂದ ಕೂಡಿದವನು ಅಂತ ಅರ್ಥ ಹೊರತು ಈ ನೀನು ಹೇಳ್ತಕ್ಕಂಥ ಸಗುಣ ಅಂತ ಅರ್ಥ ಅಲ್ಲ. ಸತ್ವಾದಿ ಗುಣದಿಂದ ಕೂಡಿದವನು ಗೌಣ, ಜೀವ ಅಂತ ಅರ್ಥ. ಅದಕ್ಕೆ ಸತ್ವಾದಿ ಗುಣಗಳದ್ದು ಪ್ರಾಕೃತ ಗುಣಗಳು, ಪರಮಾತ್ಮನಲ್ಲಿ ಏನಿಲ್ಲ ಪ್ರಾಕೃತ ಗುಣಗಳಿಲ್ಲ. ಆ ಅರ್ಥ ಹೇಳೋದಕ್ಕೋಸ್ಕರ ನಿರ್ದೋಷಸ್ಯ ಅಂತೇಳಿ ನೋ ಗಣ ಹೀ ಗೌಣಾತ್ಮನಿ ಗೊತ್ತಾಯ್ತಾ, ನಿರ್ಗುಣಾತ್ಮನಃ ಲಯ ಅಂತ ಹೇಳ್ಬೋದಾಗಿತ್ತು, ಹೇಳಲಿಲ್ಲ. ಯಾಕೆ ಹೇಳಿದರು ನಿರ್ದೋಷ ಅಂತ, ಯಾತಕ್ಕೆ ಹೇಳಿದರು ಅಂದರೆ ಗುಣ ಬಂದನ್ನು ಯಾವ ಅರ್ಥದಲ್ಲಿ ತೊಗೊಂಡಿದ್ದಾರೆ ಇಲ್ಲಿ, ಜ್ಞಾನಾನಂದಾದಿ ಗುಣ ಅಂತ ತಗೊಂಡಿಲ್ಲ, ಸತ್ವಾದಿ ಗುಣ ಅಂತ ತಗೊಂಡಿದ್ದಾರೆ. ಅದಕ್ಕೆ ದೇವರಲ್ಲಿ ಏನಿಲ್ಲ ಅದು, ಸತ್ವಾದಿ ಗುಣಗಳಿಲ್ಲ. ಅದಕ್ಕೋಸ್ಕರ ನಿರ್ದೋಷ ಅನ್ನೋ ಪದ ಉಪಯೋಗಿಸಿದರೆ ಹೊರತು ನಿರ್ಗುಣ ಅನ್ನೋ ಪದ ಉಪಯೋಗಿಸಲಿಲ್ಲ. ಇಷ್ಟಾದ ಮೇಲೆ ಹೌದು 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 ಅಲ್ಲ ಸೇರ್ ಅಂದರೆ ಏನು ಏನು ಮಾಡಿದ ತನ್ನ ಅನೇಕ ರೂಪ ತಗೊಂಡ, ಈಗ ಅಭಿವ್ಯಕ್ತಿ ಇತ್ತು, ಕೊನೆಗೆ ಏನು ಮಾಡಿದೆ ಒಳಗಿಟ್ಟ ಅಷ್ಟೇ. ಅನೇಕ ರೂಪ ತಗೋತಾರೆ ಅಂತ ಹೇಳಿದ ಮೇಲೆ ಆ ರೂಪಗಳು ಎಲ್ಲಿ ಹೋಗುತ್ತೆ ಅಂತ ಹೇಳಬೇಕಲ್ಲ, ಅದನ್ನೇ ಸ್ವಾಪ್ಯಯ ಅಂತ ಕರೆದಿದ್ದು. ಉಳಿದವ್ರಿಗೆ ಹಾಗಲ್ಲ, ನಾಶನೇ. ಸ್ವಾಪ್ಯಯ ಅಂದ್ರೇನು, ದೇಹ ಬಿಟ್ಟೇ ಹೋಗಬೇಕು, ದೇವರಿಗೆ ಪ್ರಶ್ನೆ ಇಲ್ಲ, ಒಳಗೆ ಸೇರಿಸೋದಷ್ಟೇ. ಈಗ ಒಂದು ಪ್ರಶ್ನೆ ಇಷ್ಟೆಲ್ಲ ಮಾಡಿ ಒಳ್ಳೆ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈಗ ಲಯ ಅಂತ ಹೇಳಬಾರ್ದು ದೇವರಿಗೆ, ಅದಕ್ಕೇನೆ ಅಪ್ಪೇಯ ಅಂತ ಕರೆದ್ರೆ ಅಷ್ಟೇ. ಅಪ್ಪೇಯ ಅಂದರೆ ವಾಪಸ್ ಹೋಗೋದಷ್ಟೇ. ಉಳಿದವ್ರಿಗೆ ಅಪ್ಪೇಯ ಅಂದರೆ ನಾಶ ಅಂತಲೇ ಅರ್ಥ, ದೇವರಿಗೆ ಮಾತ್ರ ಅರ್ಥ ಮಾಡಬಾರ್ದು. ನಾನು ಲಕ್ಷ್ಮೀನಾರಾಯಣ ಇಬ್ಬರಿಗೆ ಮಾತ್ರ ಅರ್ಥವನ್ನು ಅರ್ಥ ಮಾಡಿದ್ರೆ ಬೇರೆ ಅರ್ಥನೇ ಮಾಡಬೇಕು. ನಚ ಕಾಸುಚಿತ್ ಶಾಖಾಸು ಅನ್ಯಥಾ ಉಚ್ಯತೆ, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಇದೆಲ್ಲ ಪ್ರಶ್ನೆ ದೊಡ್ಡ ಪ್ರಶ್ನೆಗಳಿಗೆ ಉತ್ತರ ಇದೆ. ಏನು ಪ್ರಶ್ನೆ ಅಂದರೆ, ನಚ ಕಾಸುಚಿತ್ ಶಾಖಾಸು ಅನ್ಯಥಾ ಉಚ್ಯತೆ. ಆಯ್ತು ಬಿಡಿ, ಏನೇನೋ ಎಷ್ಟೊತ್ತು ಆರ್ಗ್ಯುಮೆಂಟ್ ಮಾಡಿಬಿಟ್ಟು ನಿಂತಿಟ್ಕೊಂಬೋಣ, ಏನೋ ಕೊಟ್ಟು ಅಥವಾ ಏನೇನೋ ಕೊಟ್ಟು ಮಾಡಿದ್ದೀರಿ. ಆದರೆ ವೇದಗಳು ಅನಂತ, ಅನಂತ ವೇದಗಳಲ್ಲಿ ಇಲ್ಲೇನೋ ಹೇಗೆ ಹೇಳಿರ್ಬೋದು, ಬೇರೆ ಕಡೆ ಕಾಸುಚಿತ್ ಶಾಖಾಸು ಅಂದರೆ ಏನು? ಉದಾಹರಣೆಗೆ ಮಹಾಭಾರತದಲ್ಲಿ ಪರ್ವಗಳು ಅಂತಿದೆ, ಗೊತ್ತಾಯ್ತಾ? ಅದೇ ರೀತಿ ಬ್ರಾಹ್ಮಣದಲ್ಲಿ ಕಾಂಡಗಳು ಅಂತಿದೆ, ವೇದಗಳಿಗೆ ಏನಂತಿದೆ? ಶಾಖೆಗಳು ಅಂತಿದೆ. ನೆನಪಿರ, ವೇದಗಳು ವೃಕ್ಷ, ವೇದ ಅಂತ ಕರೆದಿದ್ದಾರೆ, ನಿಗಮಕಲ್ಪದ ವೃಕ್ಷ ಅದು. ಅದಕ್ಕೆ ಅದರ ಭಾಗಗಳಿಗೆ ಏನಂತ ಹೆಸರು? ಶಾಖೆಗಳು ಅಂತ ಹೆಸರು, ಗೊತ್ತಾಯ್ತಾ? ಇಲ್ಲ, ಎಲ್ಲ ಶಾಖೆ ಓದೋದು ಸಾಧ್ಯ ಇಲ್ಲ ಅಂತೇನೆ ಮಾಡಿದ್ದಾರಾಗ, ವೃಕ್ಷಾಖ ಇತ್ಯಾದಿಗಳು. ಅದರಲ್ಲೂ ಮತ್ತೆ ಶಾಖಲ ಶಾಖ ಬಾಷ್ಕಲ ಶಾಖ ಅಂತ ಸಬ್ ಕ್ಲಾಸಿಫಿಕೇಶನ್ ತುಂಬ ಜಾಸ್ತಿ ಇದೆ. ಮತ್ತು ಮೆಡಿಕಲ್ ಎಲ್ಲ ಓದಿದ್ರೆ ಅರ್ಥ ಇಲ್ಲ, ಏನು ಮಾಡ್ತಾವೆ ಯಾವ ಬ್ರಾಂಚ್ ಅಂತ ಕೇಳಿ ಇಂಜಿನಿಯರ್ ಯಾವ ಬ್ರಾಂಚು? ಬ್ರಾಂಚ್ ಅಂದರೆ ಶಾಖ ಹೊತ್ತಾನೆ, ಬ್ರಾಂಚ್ ಅಂಬೋದು ಶಾಖ. ಸೊ ವೇದಗಳಲ್ಲೂ ಕೂಡ ಎಲ್ಲ ವೇದ ಓದಲಿಕ್ಕೆ ಸಾಧ್ಯ ಇಲ್ಲ, ಆದ್ದರಿಂದಾಗೇ ಕೆಲವು ವೇದ ಮಾತ್ರ ಓದೋದ್ರಿಂದ ಆ ವೇದಗಳಿಗೆ ಏನಂತ ಹೆಸರು? ಶಾಖೆಗಳು. ಕಾಂಡಗಳು ಅಂದರೂ ವೃಕ್ಷಕ್ಕೆ ಸಂಬಂಧಪಟ್ಟಿದ್ದೇ ಕಾಂಡ, ರಾಮಾಯಣ ಒಂದು ವೃಕ್ಷ, ಪರ್ವಗಳು ಅಂದರೆ ಏನು? ಗಿಣ್ಣುಗಳು, ಅದು ವೃಕ್ಷನೇ. ಸೊ ಶಾಸ್ತ್ರ ಎಲ್ಲ ಏನಲ್ಲಿಗೆ? ಎಲ್ಲ ವೃಕ್ಷನೇ. ಅದರಲ್ಲಿ ಪರ್ವ ಗಿಣ್ಣು ಎಲ್ಲ ಮಾಡಿದಾಗೆ ಈ ವೇದಗಳನ್ನು ಶಾಖ ಅಂತ ಕರೆದಿದ್ದಾರೆ. ಇಲ್ಲೊಂದು ಪ್ರಶ್ನೆ ಹಾಕ್ಕೊಂಡು ಆಯ್ತು, ಇಷ್ಟೆಲ್ಲ ಏನೋ ನಮ್ಗೆ ಗೊತ್ತಿರೋ ಶಾಖೆಗಳ ಬಗ್ಗೆ ಹೇಳಿದ್ದೀರಿ, ಇನ್ನೂ ಎಷ್ಟೋ ಶಾಖೆಗಳಿವೆ. ಅಲ್ಲಿ ಇದಕ್ಕೆ ವಿರುದ್ಧ ಹೇಳಿಬಿಟ್ರೆ ಅಂದರೆ ಗೌಣಾತ್ಮರಣೆ ಮುಖ್ಯಾತ್ವ ಲಯ ಅಂತ ಬಂದುಬಿಟ್ರೆ ಅವಾಗ ಏನು ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ತಾ. ಇದು ನಮ್ಮ ಪ್ರಶ್ನೆನೆ. ವಿಷ್ಣು ಸರ್ವೋತ್ತಮ ಅಂತ ಏನೋ ಸದ್ಯಕ್ಕಿದೆ, ಮುಂದೆ ಚೇಂಜ್ ಆಗಿಬಿಟ್ರೆ ಅಂತ ಕೆಲವರು ಪ್ರಶ್ನೆ ಕೇಳ್ಬೋದು. ಅಥವಾ ನಾವು ಓದಿರೋ ಗ್ರಂಥಗಳಲ್ಲಿ ಹಾಗಿದೆ, ಓದದೇ ಇರೋ ಭಾಗದಲ್ಲಿ ಯಾರಿಗೆ ಗೊತ್ತು? ಅದಕ್ಕೆ ಉತ್ತರ ಕೊಡ್ತಾರೆ, ಓಂ ಗತಿ ಸಾಮಾನ್ಯಾತ್ ಓಂ. ಅಪೂರ್ವ ಸೂತ್ರ ಇದೆ, ಓಂ ಗತಿ ಸಾಮಾನ್ಯಾತ್ ಓಂ. ಗತಿ ಅಂದರೆ ಜ್ಞಾನ, ಎಂದೂ ಕೂಡ ಜ್ಞಾನ ಏನಾಗೋದಿಲ್ಲ, ಪರಸ್ಪರ ವಿರುದ್ಧವಾಗಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅರ್ಥ ಆಯ್ತು. ಮಹಾಭಾರತ ಆದಿ ಪರ್ವದಲ್ಲಿ ಏನು ಹೇಳಿದ್ದಾರೆ? ಪಾಂಡವರೆಲ್ಲ ಇವರು, ಕೌರವ್ರು ಹಾಗೆ ಅಂತ ಹೇಳಿದ್ರು. ಸಭಾಪರ್ವದಲ್ಲಿ ಚೇಂಜ್ ಮಾಡಿಬಿಟ್ಟು ದುರ್ಯೋಧನಾದಿಗಳೇ ಇವರು ಪಾಂಡವರು, ಇವರೇ ಕೌರವರು ಅಂತ ಹೇಳ್ತಾರಾ? ಹೇಗಿರಬೇಕಲ್ಲಿ? ಗತಿ ಸಾಮಾನ್ಯ, ತ್ರೋಟ್ ಒಂದೇ ರೀತಿ ಇರಬೇಕು. ಪಾಂಡವರು ಒಳ್ಳೆಯವರು ಒಳ್ಳೆಯವರೇ, ಬಟ್ ಕೌರವರು ಕೆಟ್ಟವರು ಕೆಟ್ಟವರೇನೆ. ದುರ್ಯೋಧನ ದುರ್ಯೋಧನ, ಭೀಮಸೇನೆ ಭೀಮಸೇನೆ, ಇದು ಬದಲಾಗೋದಿಲ್ಲ. ಅದಕ್ಕೇನಂತ ಕರೀತಾರೆ? ನಾವು ಓದ್ದೇ ಇರ್ಬೋದು ಮಹಾಭಾರತ, ಮುಂದೆ ಆದಿಪರ್ವ ಅಷ್ಟೇ ಓದಿರ್ಬೋದು, ಇಲ್ಲ ಕೊನೆ ಎಲ್ಲ ಚೇಂಜ್ ಮಾಡಿದ ಯಾರು ಹೇಳಿದರೆ ತಪ್ಪು ಅಂತ ಹೇಳ್ತಾರೆ. ಅದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಮಾಡಲಿಕ್ಕೆ. ಅದೇ ರೀತಿ ಇವತ್ತು ಎಷ್ಟು ಶಾಖೆ ಓದಿದ್ದೇವೋ ಅಷ್ಟು ಶಾಖೆಯಲ್ಲಿ ಏನಿರೋ. ಉದಾಹರಣೆಗೆ ಮಾವಿನ ಟೊಂಗೆ ತಗೊಂಡ, ಅಲ್ಲಿ ಏನು ಕಾಣಿಸ್ತೀಗ? ಮಾವಿನ ಎಲ್ಲ ಕಾಣಿಸ್ತು. ಈ ಟೊಂಗೆಯಲ್ಲಿ ಬೇರೆ ಕಡೆ ಬೇವಿನ ಎಲೆ ಬಿಡುತ್ತೋ ಏನೋ ಅಂತ ಕೇಳಿ ಏನು ಮಾಡಬೇಕು ಅದಕ್ಕೆ? ಅದು ಮಾವಿನ ಮರದ ರೆಂಬೆ ಅಂದಮೇಲೆ ಏನಿರಬೇಕಲ್ಲಿ? ಆ ರೆಂಬೆಯಲ್ಲಿ ಬಿಟ್ಟಿದ್ದು ಇಡೀ ಮರದಲ್ಲಿ ಹಾಗೆ ಇರಬೇಕು ಹೊರತು ಒಂದೊಂದು ರೆಂಬೆಯಲ್ಲಿ ಒಂದು ಮರ ಬಿಟ್ಟರೆ ಗತಿ ಏನಾಗಬೇಕು? ಅದು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೇನೆ ವೇದಗಳ ಶಾಖೆ ಅಂತ ಹೇಳಿದ ಮೇಲೆ ಒಂದು ಶಾಖೆಯಲ್ಲಿ ಹೇಳಿದ ಹೆಚ್ಚು ವಿಷಯ ಬೇಕಾದ ಬೇರೆ ಕಡೆ ಹೇಳ್ಬೋದು, ಆ ವಿಚಾರ ಬೇರೆ. ಅಲ್ಲಿ ವಿರುದ್ಧ ವಿಷಯ ಹೇಳೋದಿಲ್ಲ. ಅರ್ಥ ಆಯ್ತಾ? ಸಭಾಪರದಲ್ಲಿ ಹೇಳೋ ವಿಷಯಕ್ಕೂ ವಿರಾಟ್ ಪರ್ವಕ್ಕೂ ವ್ಯತ್ಯಾಸ ಬೇಕಾದಷ್ಟಿದೆ. ಅದು ಏನು ಬೇಸಿಕ್ ವ್ಯತ್ಯಾಸ ಇಲ್ಲ. ಏನದು ಪಾಂಡವರು ಕೌರವರ ಕೌರವರು ಪಾಂಡವ ಅಂತ ವ್ಯತ್ಯಾಸ ಬರೋದಿಲ್ಲ. ಹೌದಾನೆ? ಸೊ ಅನಂತ ವೇದಗಳಲ್ಲಿ ವಿಷಯ ಒಂದೇ ಇದ್ದರೂ ವಿಶೇಷಾಂಶ ಬೇರೆ, ವಿರುದ್ಧಾಂಶ ಬೇರೆ. ವಿಶೇಷಾಂಶ ಅಲೋಟ್, ಯಾವ್ದು ನಾಟ್ ಅಲೋಟ್? ವಿರುದ್ಧಾಂಶ ಇಲ್ಲ. ಅದಕ್ಕೆ ಗತಿ ಸಾಮಾನ್ಯ ತೋಮ್ ಅಂತ ಹೇಳ್ತಾರೆ. ಇದರಿಂದ ನಾವು ಸರಿಯಾಗಿ ತಿಳ್ಕೊಂಡ್ಬಿಟ್ರೆ ಇವತ್ತು ನಾವೇನೋ ಸ್ವಲ್ಪ ಓದಿದ್ದೇವೆ ಅಂತ ತಿಳ್ಕೊಬೋಣ. ಅವು ಸಹ ಪುರುಷೋಕ್ತ ಒಂದೇ ಓದಿಬಿಟ್ಟಿದ್ದಾನೆ, ಅದರಲ್ಲಿ ಏನು ಬಂದಿರುತ್ತೋ ಅದರ ತಾತ್ಪರ್ಯಕ್ಕೆ ವಿರುದ್ಧವಾಗಿ ಬೇರೆ ಯಾವ ವೇದದಲ್ಲೂ ಬರೋ ಚಾನ್ಸಸ್ಸೇ ಇಲ್ಲ. ಅರ್ಥ ಆಯ್ತಾ? ಇದು ಸರಿಯಾಗಿ ತಿಳ್ಕೊಂಡ್ರೆ ಸಾಕು. ಸರ್ವೇ ವೇದಾಹ ಯುಕ್ತಯ ಸಪ್ರಮಾಣಾಹ ಬ್ರಾಹ್ಮಂ ಜ್ಞಾನಂ ಪರಮಂ ತು ಏಕಮೇವಾ ಪ್ರಕಾಶಯಂತೆ ನ ವಿರೋಧಃ ಕುತಶ್ಚಿತ್ ವೇದೇಷು ಸರ್ವೇಷು ತಥೇತಿಹಾಸೇ ಇತಿ ಪೈಂಗಿಶ್ರುತೇ ಗತೇ ಜ್ಞಾನಸ್ಯ ಸಾಮ್ಯಮೇವಾ. ಗತಿ ಅಂದರೆ ಜ್ಞಾನ. ಅವರ ಶಾಸ್ತ್ರ ಒಳ್ಳೆ ಗತಿ ಇದೆ ಅಂತ ಹೇಳ್ತಾರೆ. ಗತಿ ಇದೆ ಅಂದರೆ ಜ್ಞಾನ ಇದೆ ಅಂತ ಅರ್ಥ. ಗತಿ ಇಲ್ಲ ಅಂದರೆ ಜ್ಞಾನ ಇಲ್ಲ ಅಂತ ಅರ್ಥ. ಅದು ಗತಿ ಗತ್ಯರ್ಥಕವಾದದ್ದೆಲ್ಲ ಯಾವ ಅರ್ಥಕ? ಜ್ಞಾನಾರ್ಥಕ. ಡು ಯು ಫಾಲೋ ಅಂತ ಕೇಳ್ತಾರೆ. ಆರ್ ಯು ಫಾಲೋಯಿಂಗ್ ಅಂತ ಕೇಳ್ತಾರೆ. ಫಾಲೋ ಎಂಬ ಶಬ್ದ ಆ್ಯಕ್ಚುಲಿ ಯಾವುದಕ್ಕೆ ಅನ್ವಯ? ಫಿಸಿಕಲ್. ಬಟ್ ಯಾವ ಅರ್ಥ ಅಲ್ಲಿ? ಆರ್ ಯು ಫಾಲೋ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅರ್ಥ ಅದಕ್ಕೆ. ಸೊ ಫಾಲೋ ಶಬ್ದಕ್ಕೆ ಗತ್ಯರ್ಥಕ, ಅದು ಜ್ಞಾನಾರ್ಥಕ ಹೇಗೋ ಅದೇ ಅಂಡರ್ಸ್ಟ್ಯಾಂಡ್ ಅಂತ ಕೇಳ್ತಾರೆ. ಅಂಡರ್ಸ್ಟ್ಯಾಂಡ್ ಏನು ಕೇಳೋದಿಲ್ಲೋದು ಹಾಗಾದರೆ ಅಪ್ಪ ಅದಕ್ಕೇನರ್ಥ? ತಿಳಿ ಅಂತ ಅರ್ಥ. ಅದೇ ರೀತಿಯೇ ಇಲ್ಲಿ ಗತಿ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಈ ಗತ್ಯರ್ಥಕ ತೇ ಜ್ಞಾನಾರ್ಥಕ ಅಂತ ನಿಯಮ. ದೇವರೇ ಗತಿ ಅಂದ ಕೂಡ ಏನರ್ಥ? ಅಲ್ಲಿ ಎರಡರ್ಥನೂ ಇದೆ. ಹರಿದೇವ ಪರೋ ಹರಿದೇವ ಗುರು ಹರಿದೇವ ಜಗತ್ ಪಿತೃ ಮಾತೃ ಗತಿ. ಅವನ ಜ್ಞಾನನೇ ಮುಖ್ಯ ಸಾಧಕ, ಬೇರೆ ಜ್ಞಾನ ಸಾಧಕ ಅಲ್ಲ ಅಂತಲೂ ಅರ್ಥ. ನೈ ಜ್ಞಾನೇನ ಸದೃಶ್ಯಂ ಇದ್ದಾಗೆ. ಹಾಂ ಹೌದು, ಅದು ಹಾಗೇನೆ. ಅವರಿಂದನೇ ಜ್ಞಾನ, ಅವರಿಂದನೇ ವಂಶ. ಎರಡು ಜ್ಞಾನ ಅಂಬೋದು ವಿದ್ಯಾವಂಶ, ಗತಿ ವಂಶ ಅನ್ನೋದೇನದು ಗತಿ ಗೋತ್ರರಯ್ಯ. ಗೋತ್ರ ಅಂಬೋದು ಫಿಸಿಕಲ್ ವಂಶ. ಎರಡಕ್ಕೂ ಅವರೇ ನಮಗೆ ರಕ್ಷಕರು ಅಂತ ಅರ್ಥ. ಸರ್ವೇ ವೇದಾಹ ಯುಕ್ತಯಃ. ನೋಡಿ, ಎಲ್ಲ ಒಂದೇ ರೀತಿ ಇದೆ ಅಂತ ಹೇಳಿದ್ರು ದೃಷ್ಟಾಂತ. ಸರ್ವೇ ವೇದಾಹ, ಎಲ್ಲ ವೇದಗಳು. ಎಲ್ಲ ವೇದಗಳಲ್ಲಿ ಏನೇನು ಬಂದವು? ಇತಿಹಾಸ ಪುರಾಣಗಳು ಬಂದವು. ಯಾತಕ್ಕೆ? ಅದು ಪಂಚಮ ವೇದ. ಇತಿಹಾಸ ಪುರಾಣ ಪಂಚಮೋ ವೇದಾನಾಮ ವೇದ ಹೇಳಿಬಿಟ್ಟಿದ್ದಾರೆ, ಅವು ಎಲ್ಲ ಸೇರಿಬಿಡ್ತು. ಯುಕ್ತಯಃ, ಎಲ್ಲ ಯುಕ್ತಿಗಳು ಬಂದವು. ಸುಪ್ರಮಾಣ, ಇವೆಲ್ಲ ಸುಪ್ರಮಾಣಗಳೇ, ಎಂದು ವಿರುದ್ಧ ಬರೋದಿಲ್ಲ ಅದರೊಳಗೆ. ಮತ್ತು ಬ್ರಾಹ್ಮಂ ಜ್ಞಾನಂ ಪರಮಂತೂ ಏಕಮೇವ. ಬ್ರಾಹ್ಮಂ ಜ್ಞಾನಂ ಅಂದ್ರೇನು? ಬ್ರಹ್ಮ ವಿಷಯಕ ಜ್ಞಾನ ಅಂದರೆ ಬ್ರಹ್ಮಜ್ಞಾನ, ಬ್ರಹ್ಮ ಜಿಜ್ಞಾಸೆಯಲ್ಲಿ ಏಕಮೇವ. ಯೋಗ ಅಂದರೆ ಏನರ್ಥ? ತಾತ್ಪರ್ಯ ಒಂದೇ ಆಗಿರಬೇಕು ಹೊರತು ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಕಾಶಯಂತೆ ತಿಳಿಸ್ಕೊಡ್ತವೆ, ನ ವಿರೋಧ ಕುತಶ್ಚಿತ್ ವೇದೇಶು ಸರ್ವೇಷು ತಥೇತಿಹಾಸೇ. ಎಲ್ಲ ವೇದಗಳಲ್ಲಾಗಲಿ ಇತಿಹಾಸ ಪುರಾಣಗಳಲ್ಲಾಗಲಿ ಪರಸ್ಪರ ವಿರೋಧ ಏನು ಮಾಡಿದರೂ ಕೂಡ ಬರೋದಿಲ್ಲ. ಇದು ಸಿದ್ಧಾಂತ. ಇದು ಹೇಳಿದ ಮೇಲೆ ನಾವು ನಿಶ್ಚಿಂತೆಯಾಗಿ ಏನು ಮಾಡ್ಬೋದು? ಎಷ್ಟು ಓದಿರ್ತೇವೋ ಅದು ಕಾಂಟ್ರಡಿಕ್ಟಾಗಿ ಇಂದೂ ಬರೋ ಸಾಧ್ಯತೆ ಇಲ್ಲ ಅಂತ ಹೇಳ್ಕೊಂಡ್ರೆ ಆಗಬೇಕು. ಇದು ಅನೇಕರು ಕೇಳೋ ಪ್ರಶ್ನೆಗೆ ಉತ್ತರ ಇದೆ. ಏನೋ ಈ ವೇದದಲ್ಲಿ ಹಾಗಿದೆ, ಮತ್ತೊಂದಲ್ಲಿ ಏನಿರುತ್ತೋ ಅಂತ ವಾದ ಮಾಡೋರು ಉಂಟು. ಮತ್ತು ಇವತ್ತು ಸಂಧ್ಯಾನ ಮಾಡೋಕ್ಕೂ ಅಂತಿದೆ, ಬೇರೆ ವೇದ ಮಾಡಬಾರ್ದು ಅಂತ ಇದ್ದಿರ್ಬೋದು, ಯಾರಿಗೆ ಗೊತ್ತು? ಆ ವೇದ ಸಿಗೋರಿಗೆ ಕಾಯ್ತಿರೋದು ಅಷ್ಟೇ, ಹಾಗೆಲ್ಲ ಸಾಧ್ಯನೇ ಇಲ್ಲ. ಎಂದು ಕೂಡ ಏನಾಗುತ್ತೋ ಅದು ಹೇಳಿದ ಮೇಲೆ ಹಾಗೆ ಇರಬೇಕು, ಹೊರತು ಬದಲಾಗೋದಿಲ್ಲ. ಸಂಧ್ಯಾ ಮಾಡೋಕ್ಕಂತ ಇಲ್ಲಿ ಹೇಳಿದರು, ಹೇಗೆ ಮಾಡಬೇಕು ಅಂತ ಬೇರೆ ಕಡೆ ಹೇಳಿರ್ತಾರೆ ಹೊರತು ಬಿಡಬೇಕು ಅಂತ ಹೇಳೋದು ಸಂಭವ ಇಲ್ಲ. ಯಾತಕ್ಕೆ ಮಾಡಬೇಕು ಬಿಡಬೇಕು ಅಂಬೋದು ಏನವು ವಿರುದ್ಧ ಗೊತ್ತಾಯ್ತಾ? ಹೀಗೆ ಮಾಡಬೇಕು ಅಂತ ಹೆಚ್ಚು ಹೇಳೋದು ಅದು ವಿಶೇಷ. ಇದು ಅರ್ಥ ಮಾಡಿಕೊಂಡ್ರೆ ವಿಶೇಷೋಕ್ತಿಗೂ ವಿರುದ್ಧೋಕ್ತಿಗೂ ವ್ಯತ್ಯಾಸ ಇದೆ. ಮೂರು ಅನುಕ್ತಿ, ವಿಶೇಷೋಕ್ತಿ, ವಿರುದ್ಧೋಕ್ತಿ. ಅನುಕ್ತಿ ಅಂದ್ರೇನು? ಹೇಳದೇ ಇರೋದು. ವಿರುದ್ಧೋಕ್ತಿ ಅಂದ್ರೇನು? ವಿರುದ್ಧ ಹೇಳೋದು. ವಿಶೇಷೋಕ್ತಿ ಅಂದ್ರೇನು? ಹೆಚ್ಚು ಹೇಳೋದು. ಅದರಲ್ಲಿ ಅನುಕ್ತಿ ವಿಶೇಷೋಕ್ತಿಗಳು ವಿರೋಧ ಇಲ್ಲ. ಆದರೆ ವಿರೋಧಕ್ಕೆ ಮಾತ್ರ ವಿರೋಧ ಇರಲಿಕ್ಕೆ ಚಾನ್ಸಸ್ಸೇ ಇಲ್ಲ. ಅದು ಸರಿಯಾಗಿ ತಿಳಿದಿರಬೇಕು. ಸರ್ವೇ ವೇದಾಹ ಯುಕ್ತಯಃ ಸುಪ್ರಮಾಣಾಹ ಬ್ರಾಹ್ಮಂ ಜ್ಞಾನಂ ಪರಮಂತು ಏಕಮೇವಾ ಪ್ರಕಾಶಯಂತೇನ ವಿರೋಧ ಕುತಶ್ಚಿತ್ ವೇದೇಶು ಸರ್ವೇಷು ತಥೇತಿಹಾಸೇ ಇತಿ ಪೈಂಗಿಶ್ರುತೇ ಗತೇ ಜ್ಞಾನಸ್ಯ ಸಾಮ್ಯಮೇವಾ. ಓಂ ನನು ಅಸ್ತು ಏವಂ ನಿರ್ಗುಣಸ್ಯ ವಾಚ್ಯತ್ವೋಪಪತ್ತೌ ಯುಕ್ತಂ ತಸ್ಯ ಕಾರಣತ್ವೇನ ಶಾಸ್ತ್ರ ಯೋನಿತ್ವಂ. ಆಯಿತು ಬಿಡಿ, ನಿರ್ಗುಣನೇ ಕಾರಣನಾಗಲಿ, ಎಲ್ಲ ಒಪ್ಕೊಂಡ್ಬಿಡೋಣ. ತಚ್ಚ ಪ್ರಸಿದ್ಧ ಶಾಖಾಸು ಉಪಕ್ರಮಾದಿ ವಿಚಾರೇ ಅಸ್ತು ಬ್ರಹ್ಮಣಃ ಕಾರಣತ್ವೇನ ಪ್ರತಿಪಾದ್ಯತ್ವ. ಪ್ರಸಿದ್ಧವಾದ ಶಾಖೆಗಳಿವೆಯಲ್ಲ, ಅದರಲ್ಲಿ ಬ್ರಹ್ಮನೇ ಕಾರಣ ಅಂತಿದ್ರೆ ಅದನ್ನು ಒಪ್ಕೊಂಡ್ಬಿಡೋಣ. ಆದರೆ ಅಪ್ರಸಿದ್ಧ ಶಾಖಾಸು ಪುನರನ್ಯೋಪಿ ಕಾರಣತೆಯ ಉಚ್ಚತ. ಇಲ್ಲಿ ವಿಷ್ಣು ಕಾರಣ ಅಂತ ಹೇಳಿರಬಹುದು, ಬ್ರಹ್ಮ ಕಾರಣ ಅಂತ ಹೇಳಿರ್ಬೋದು, ಮುಂದೆ ಶಿವಾದಿಗಳ ಕಾರಣ ಅಂತ ಹೇಳ್ಬೋದು, ಅಥವಾ ಯಾರೋ ಕಾರಣರೇ ಇಲ್ಲ ಅಂತ ಬೇಕಾದ್ರೂ ಹೇಳ್ಬೋದು. ಅವಾಗ ಏನು ಮಾಡ್ತೀರಿ ಅಂತ ಪ್ರಶ್ನೆ. ತಾಸಾಂ ಅನ್ನೇನ, ತಾಸಾಂ ಅಂತೇನ ಅನಿಶ್ಚಯ ಅನಂತೇನ. ಅವೆಲ್ಲ ವೇದಗಳು ಎಷ್ಟಿವೆ? ಅನಂತಾವೈ ವೇದ. ಅನಂತ ವೇದ ನಾವು ಓದಲಿಲ್ಲ, ತೀರ್ಮಾನ ಮಾಡಲಿಲ್ಲ, ಆದ್ರೆ ಏನು ಮಾಡಿಬಿಡ್ಬೇಕು? ಗುಡ್ ಬೈ. ಬ್ರಹ್ಮ ಜಿಜ್ಞಾಸೆಗೆ ಗುಡ್ ಬೈ. ಯಾಕೆ ಹೇಳಬಾರ? ತುಂಬ ಜಾಸ್ತಿ ಇದೆ, ಬಿಟ್ಟುಬಿಡತ್ತಾನೆ, ಅದೇ ಕೆಲಸ. ಸಮುದ್ರಕ್ಕೆ ಉಪ್ಪು ಹಾಕಿದರೆ ಸಕ್ಕರೆ ಹಾಕಿಸಿ ಇದು ಮಾಡ್ತೇವೆ ಅಂತೇಳಿ ಯಾರು ಯಶಸ್ವಿ ಆಗ್ತಾರಾ? ಮಾಡೋ ಪ್ರಯತ್ನ ಹುಚ್ಚು ಪ್ರಯತ್ನ ಅಂತ ಕರೀತಾರೋ ಇಲ್ಲೋ, ಇದು ಹಾಗೆಲ್ಲ ಯಾಕೆ ಅನ್ನಬಾರ್ದು? ಅದು ಕೊಡ್ತಾನೆ, ಉತ್ತರ ಕೊಡ್ತಾರೆ. ರಚಯಿತಿ ತತ್ರ ಹೇತ್ವಾಕಾಂಕ್ಷಾಯಾಮ್ ಸೂತ್ರಂ ಉಪನ್ಯಸ್ಯ ವ್ಯಾಚಷ್ಟೇ ಗತೀತಿ. ಹಾಗಿಲ್ಲ, ಯಾತಕ್ಕಿಲ್ಲ ಅಂದರೆ ಗತಿ ಸಾಮಾನ್ಯಾತ್. ಸರ್ವೇ ವೇದಾಹ ಸುಷ್ಟು ಪ್ರಮಾಣ ಮೂಲಭೂತಂ ಯಾಸಾಂತ ಯುಕ್ತಯ ಇತಿಹಾಸಾಸ್ತ್ಯ. ವೇದಗಳು, ಇತಿಹಾಸ ಪುರಾಣಗಳು ಪ್ಲಸ್ ವೇದ ಮೂಲವಾದಂಥ ಯುಕ್ತಿಗಳು. ಇದು ಬ್ರಹ್ಮ ವಿಷಯ ಏಕವಿಧಮೇವ ಜ್ಞಾನಂ ಉತ್ಪಾದಯಂತಿ. ದೇವರ ಬಗ್ಗೆ ಒಂದೇ ವಿಧವಾದ ಸರ್ವೋತ್ತಮ, ಸರ್ವಜ್ಞ, ಸರ್ವತಂತ್ರ ಸ್ವತಂತ್ರ ಇದೇನ್ನೇ ಹೇಳ್ತಾ ಇವೆ ಹೊರತು ಎಲ್ಲೂ ಬದಲಾಯಿಸೋದಿಲ್ಲ. ನ ಪುನರ್ ವೇದಾದಿಷು ಕಶ್ಚಿತ್ ವಿರೋಧೋ ಅಸ್ತಿ ಇತಿ. ವೇದಗಳಲ್ಲಿ ಎಂದೂ ಕೂಡ ಏನಿಲ್ಲ, ವಿರೋಧವೇ ಇಲ್ಲ. ಇತಿ ಶ್ರುತ್ಯ ಸ್ವಯಮೇವ ಸರ್ವಶಾಸ್ತ್ರಾದಿ ಉತ್ಪಾದ್ಯ ಜ್ಞಾನಸ್ಯ ಏಕವಿಧತ್ವ ಕಥನಾತ್ ನಾ ಕಾಸು ಶಾಖಾಸು ಅನ್ಯಥಾ ಉಚ್ಯತೆ ಇತ್ಯರ್ಥ. ಆದ್ದರಿಂದ ಯಾವ ಶಾಖೆಗಳಲ್ಲೂ ಕೂಡ ಬೇರೆ ಇರಲಿಕ್ಕೆ ಸಾಧ್ಯ ಇಲ್ಲ. ಏವಂ ಬ್ರಹ್ಮಣೋ ಅವಾಚ್ಯತ್ವ ನಿರಾಕೃತ್ಯ ತದೇವ ಶಾಸ್ತ್ರಯೋನಿ ಇತ್ಯುಕ್ತ. ಹೀಗೆ ಬ್ರಹ್ಮನೇ ಶಾಸ್ತ್ರಯೋನಿ, ಬೇರೆ ಯಾರು ಕೂಡ ಶಾಸ್ತ್ರ ಪ್ರತಿಪಾದ್ಯರಲ್ಲ, ಸರ್ವಶಾಸ್ತ್ರ ಪ್ರತಿಪಾದ್ಯರಲ್ಲ ಅನ್ನೋದನ್ನು ತಿಳಿಸಿದೆ. ಇನ್ನೂ ಮುಗಿದಿಲ್ಲ ಅಧಿಕರಣ. ಮತ್ತು ಹೆಚ್ಚು ಸೂತ್ರ ಇರೋ ಇತ್ತೀಚೆಗೆ ಬಂದ ಇದರಲ್ಲಿ ಹೆಚ್ಚು ಸೂತ್ರ ಇದೆ ಅಧಿಕರಣ ಇದೆ. ಮೊದಲೇ ನಾಲ್ಕು ಒಂದೊಂದು ಸೂತ್ರ ಇದ್ದರೆ ಎಷ್ಟು ಸೂತ್ರ ಬಂತು ನೋಡಿದ್ರಲ್ಲಿ. ಏಕೋ ದೇವ ಸರ್ವಭೂತೇ ಓಂ ಶ್ರುತತ್ವಾಚ್ಯಾವೋಂ. ನೆಕ್ಸ್ಟ್ ಓಂ ಶ್ರುತತ್ವಾಚ್ಯಾವೋಂ. ಏಕೋ ದೇವ ಸರ್ವಭೂತೇಶು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಇತಿ. ಇನ್ನೊಂದು ವಾಕ್ಯ ಇದೆ, ಶ್ರುತತ್ವಾಚ್ಯ ಏಕೋ ದೇವ. ಸ್ಪಷ್ಟ ಹೇಳ್ತಾ ಇದೆ, ದೇವರೊಬ್ಬನೇನೆ, ದೇವರೊಬ್ಬ ನಾಮ ಹಲವು ಅಂತ ಮಾತಿದೆ. ಏಕೋ ದೇವ, ಒಬ್ಬನೇ ದೇವರು. ಸ ನಾಮ ಹಲವು ಅಂದ್ರೇನು? ಬ್ರಹ್ಮ ರುದ್ರ ಇತ್ಯಾದಿ ದೇವರ ನಾಮಗಳೇ. ಆದರೆ ಬ್ರಹ್ಮರುದ್ರ ದೇವರಲ್ಲ, ನೆನ್ಪಿಡ್ಬೇಕು. ಇದನ್ನು ಅನೇಕರು ಏನು ಮಿಸ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ ಅಂದರೆ, ದೇವನೊಬ್ಬ ನಾಮ ಹಲವು ಅಂದರೆ ದೇವರು ಒಬ್ಬನೇನೆ, ಬ್ರಹ್ಮರುದ್ರಾದಿಗಳು ಅವನೇ. ಆ ಅರ್ಥ ಹೇಳಲಿಲ್ಲ ಅಲ್ಲಿ. ಬ್ರಹ್ಮರುದ್ರಾದಿ ನಾಮಗಳು ಅವನೇ ಅಂತ ಹೇಳಿದರೆ ಹೊರತು ಬ್ರಹ್ಮರುದ್ರಾದಿಗಳೇ ಅವನು ಅಂತ ಹೇಳಲಿಲ್ಲ. ಅವ್ರು ಅಪಾರ್ಥ ಮಾಡಿಕೊಂಡು ಮಾತು ಹೇಳ್ತಾರೆ. ಸರ್ವಭೂತೇಶು ಗೂಢ, ಎಲ್ಲ ಪ್ರಾಣಿಗಳಲ್ಲಿ ಹೇಗಿದ್ದಾನೆ ಗೊತ್ತಾಗದಂತೆ ಇದ್ದಾನೆ. ತನ್ನ ಮಹಿಮೆಯ ತೋರಗೊಡ ಜಗಕ್ಕೆ ಒಳಗಿದ್ದಾನೆ, ಕಣ್ಣಿಗೆ ಕಾಣಿಸೋದಿಲ್ಲ. ಸರ್ವವ್ಯಾಪಿ, ಅವನು ವ್ಯಾಪ್ತನಾಗಿದ್ದರೆ ಜಾಗವೇ ಇಲ್ಲ, ಸರ್ವತ್ರ ವ್ಯಾಪ್ತ. ಸರ್ವಭೂತ ಅಂತರಾತ್ಮ, ಎಲ್ಲ ಭೂತಗಳ ಒಳಗೆ ಅಂತರ್ಯಾಮಿಯಾಗಿ ಸ್ವಾಮಿಯಾಗಿದ್ದಾನೆ. ಅಂತರ್ಯಾಮಿ ಅದು ಎರಡರ್ಥ, ಅಂತರಾತ್ಮ ಅಂದರೆ ಒಳಗಿದ್ದು ಸ್ವಾಮಿ. ಒಳಗಿರತಕ್ಕಂಥ ವ್ಯಕ್ತಿಗಳು ಸ್ವಾಮಿ ಆಗಬೇಕಾಗಿಲ್ಲ. ಆಫೀಸ್ದೊಳಗೆ ಕ್ಲರ್ಕು ಇರ್ತಾನೆ, ಅವನು ಸ್ವಾಮಿ ಅಲ್ಲ. ಅಟೆಂಡ್ ಇರ್ತಾನೆ, ಅವನು ಸ್ವಾಮಿ ಅಲ್ಲ. ಆಫೀಸರ್ ಮಾತ್ರ ಸ್ವಾಮಿ. ಆಫೀಸರೊಳಗಿದ್ದರೂ ಕೂಡ ಸ್ವಾಮಿತ್ವ ತತ್ವಾಮಿ ದೇವತೆಗಳಿದ್ದಾರೆ, ಅವರಿಗೆ ಸರ್ವಸ್ವಾಮಿತ್ವ ಇಲ್ಲ. ಸರ್ವಾನ್ ಸರ್ವಭೂತ ಅಂತರಾತ್ಮ ಯಾರು ಅಂದರೆ ವಿಷ್ಣು ಒಬ್ಬನೇನೆ. ಮನೆಯವ್ರು ಎಷ್ಟೋ ಥರ ಇರ್ತಾರೆ, ಯಜಮಾನ ಎಲ್ಲರೂ ಅಲ್ಲ, ಯಾರು ಇರ್ತಾರೆ ಒಬ್ಬನೇ. ಅದಕ್ಕೆ ಸರ್ವಭೂತ ಅಂತರಾತ್ಮ ಯಾರಿಗೆ ಅಷ್ಟೇ ಪದವಿ ಪ್ರಯುಕ್ತ ಹೆಸರಲ್ಲ, ದೇವರಿಗೆ ಒಂದು ಆಮೇಲೆ ಹೇಳ್ತಾರೆ ಮುಂದೆ ಬ್ರಹ್ಮದೇವರು ಸೃಷ್ಟಿ ಮಾಡಿ ಶುರು ಮಾಡಿಬಿಟ್ರು. ಹೆಸರು ಯಾರ್ದು ಇಡಬೇಕೀಗ, ಹೆಸರು ಯಾರ್ದು ಇಡಬೇಕೀಗ, ಎಲ್ಲ ದೇವರ ಹೆಸರೇ. ಅದಕ್ಕೆ ನಮ್ಮಲ್ಲಿ ಹೋದಾಗ ಹೇಳ್ತಿರ್ತಾರೆ, ನಮ್ಮ ತಾತನ ಹೆಸರು ಇಟ್ಟಿದ್ದೇವೆ, ಮುತ್ತಾತನ ಹೆಸರು ಇಟ್ಟಿದ್ದೇವೆ ಅಂತ ಹೇಳ್ತಾರಲ್ಲ, ಈ ಹೆಸರು ಶುರು ಮಾಡಿದ್ದೆ ಬ್ರಹ್ಮ ನಮ್ಮಪ್ಪನ ಹೆಸರು ಇಟ್ಟಿದ್ದೇವೆ ಅಂತ ಇಟ್ಬಿಟ್ರು ಅಷ್ಟೇ. ಬ್ರಹ್ಮ ಅವ್ರ ಹೆಸರು, ದೇವರು ಹೆಸರು ತಾವು ಇಟ್ಕೊಂಡ್ರು. ರುದ್ರ ರುದ್ರೋ ಬಹುಶಃ ಬರುವ ಅದನ್ನೇ ಇಟ್ಟರು. ಅಗ್ನಿ ಅಗ್ನಿ ಹೆಸರು ಇಟ್ಟರು. ಯಾರೇ ಬಂದರು ಅಥವಾ ಹೆಸರು ಇರ್ತಾ ಬಂದರು. ಆದ್ದರಿಂದ ಹೆಸರು ದೇವರದ್ದು. ತಾತ ಹೆಸರು ಮೊಮ್ಮಗನಿಗಿಟ್ರೆ ಮೊಮ್ಮಗನೇ ತಾತನಾಗಲಿಲ್ಲ, ಮೊಮ್ಮಗ ಮೊಮ್ಮಗನೇ ತಾತ ತಾತನೇ. ಹೆಸರು ಮಾತ್ರ ಏನೋ ಇಬ್ಬರದು ಒಂದೇ. ಆ ರೀತಿಯಲ್ಲಿ ದೇವರೊಬ್ಬ ನಾಮ ಹಲವು ಅರ್ಥ ಮಾಡಬೇಕೆ ಹೊರತು ಎಲ್ಲ ದೇವತೆಗಳು ಒಂದೇ ಅಂತ ಅರ್ಥ ಮಾಡಬಾರ್ದು. ಇದೆಲ್ಲ ದುರುಪಯೋಗ ಮಾಡ್ಕೋತಾರೆ ಜನರು, ಇಂಥ ಮಾತುಗಳನ್ನೆಲ್ಲ ಅಪಾರ್ಥ ಮಾಡಿಕೊಂಡು ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂತ ಏನೋ ಮಾಡೋಕ್ಕೆ ಹೋಗ್ತಾರೆ. ಎಲ್ಲರೂ ಒಂದೇ ಅಂತ ಇವ್ರ ವಾದ, ಎಲ್ಲ ದೇವತೆಗಳು ಒಂದೇ ಅಂತ ಕೆಲವರು ವಾದ, ಮೂರು ಮಾತ್ರ ಒಂದೇ ಅಂತ ಕೆಲವರು ವಾದ, ಬ್ರಹ್ಮ ವಿಷ್ಣು ಶಿವ ಮಾತ್ರ ಒಂದು ಅಂತ ಕೆಲವರು, ಎಲ್ಲ ದೇವತೆಗಳು ಒಂದು, ಎಲ್ಲ ಜೀವರು ಒಂದು, ಜಡ ಎಲ್ಲ ಸೇರಿ ಒಂದು ಅಂತ ಇನ್ನೂ ಕೆಲವರು. ಹಾಗೆಲ್ಲ ಹೇಳಲೇಬಾರ್ದು, ಎಲ್ಲ ತಪ್ಪದು. ಸರ್ವಭೂತ ಅಂತರಾತ್ಮ ಕರ್ಮಾಧ್ಯಕ್ಷ, ಎಲ್ಲ ಕರ್ಮಕ್ಕೆ ಸಾಕ್ಷಿಯವರು. ಗೊತ್ತಾಯ್ತಾ, ದೇವರು ಗಮನಕ್ಕೆ ಬರದೆ ಒಂದು ಕರ್ಮ ಆಗೋ ಸಾಧ್ಯತೆ ಇಲ್ಲ. ದೇವರು ಕಣ್ಣು ಕಾಣಿಸ್ತಾ ಮಾಡೋಕ್ಕೆ, ಆಫೀಸಲ್ಲಿ ಭ್ರಷ್ಟಾಚಾರ ಯಾತಕ್ಕೆ ಬರ್ತದೆ, ಆಫೀಸರ್ ಎಲ್ಲ ನೋಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಅವ್ರು ಮೋಸ ಮಾಡಿಬಿಡ್ತಾರೆ. ದೇವ್ರಿಗೆ ಮೋಸ ಮಾಡೋಕ್ಕೆ ಬರೋದಿಲ್ಲ, ಯಾತಕ್ಕೆ? ತೇನವಿನ ತೃಣಮಪಿನ ಚಲತಿ, ಪ್ರತಿಯೊಂದು ಕೂಡ ದೇವರು ನೋಡೇ ಮಾಡಬೇಕು. ಅಧಿಕೃತ್ಯ ಇಚ್ಛತೆ ಇತಿ ಅಧ್ಯಕ್ಷ, ಕರ್ಮಾಧ್ಯಕ್ಷ ಅಧಿಕೃತ್ಯ ಇಚ್ಛತೆ, ಅಧಿಕೃತ ನೋಡ್ತಾ ಇರ್ತಾರೆ, ಅದಕ್ಕೆ ಅಧ್ಯಕ್ಷ ಆಯ್ತು. ಹಿಂದೆ ಒಂದು ಪದ್ಧತಿ ಇತ್ತು, ಇತ್ತೀಚೆಗೆ ಚೇಂಜ್ ಆಯಿತು. ಅದು ಇಡೀ ಕಾರ್ಯಕ್ರಮ ಅಧ್ಯಕ್ಷ ಆದರೆ ಕಾರ್ಯಕ್ರಮ ನಡೆಸ್ಕೊಡೋದು ಅಧ್ಯಕ್ಷನೇ. ಗೊತ್ತಾಯ್ತು, ನೆನಪಿರ್ಬೇಕು, ಹಿಂದೆ ಎಲ್ಲ ಗೊತ್ತಿರುತ್ತೆ ನಿಮಗೆಲ್ಲ. ಅಧ್ಯಕ್ಷರು ಫಸ್ಟ್ ಅಧ್ಯಕ್ಷರು ಅಂತ ಹೇಳಿಬಿಡ್ತಾರೆ ಮುಂದೋಯ್ತು ಅಷ್ಟೇ. ಆಮೇಲೆ ಅವ್ರೇನು ಮಾಡ್ತಾರೆ, ಎಲ್ಲ ಹೇಳ್ತಾ ಕರಿ ಉಪಸಂಹಾರ ಮಾಡ್ತಾರೆ. ಮುಂದೆ ಮತ್ತೆ ಈಗ ಹೊಸ ಕಾನ್ಸೆಪ್ಟ್ ಶುರುವಾಯಿತು, ನಿರೂಪಣೆ ಅಂತ ಇನ್ನೊಬ್ಬರು ಶುರುವಾಯಿತು. ಯಾವ ಅಧ್ಯಕ್ಷ ಸುಮ್ಮನೆ ಕೂತಿರು ತೊಗೊಳಿಸ್ಕೋತಾ, ಇವ್ರು ಇದು ಮಾಡ್ತಾರೆ. ಕೊನೆಗೆ ಅಧ್ಯಕ್ಷ ತನ್ನ ಭಾಷೆಯಲ್ಲಿ ಏನು ಮಾಡ್ತಾರೆ, ಎಲ್ಲ ಸಮಪ್ ಮಾಡಬೇಕು, ಸಮಪ್ ಮಾಡಿ ಗುಣದೋಷಗಳೆಲ್ಲ ಹೇಳಬೇಕು ಅಂತ ಕಾನ್ಸೆಪ್ಟ್. ಈಗ ಅದ ಹೊರಟೋಯ್ತು. ಇಲ್ಲಿ ದೇವರು ಕರ್ಮಾಧ್ಯಕ್ಷ, ಎಲ್ಲವನ್ನೂ ಮಾಡೋನು ಅಧ್ಯಕ್ಷ. ಸರ್ವಭೂತಾಧಿವಾಸ, ಸರ್ವಭೂತಗಳಲ್ಲಿ ಬರೀ ವಾಸ ಇರಲಿಲ್ಲ, ಅಧಿವಾಸ. ಅಧಿವಾಸ ಅಂದ್ರೇನು? ಸುಪ್ರೀಮಾಗಿ ವಾಸ ಮಾಡ್ತಾರೆ, ಸುಪ್ರೀಮಾಗಿ ಅಧಿಕೃತ್ಯ ವಸತಿ, ಸಾಕ್ಷಿ. ಮತ್ತು ಎಲ್ಲ ಡೈರೆಕ್ಟ್ ನೋಡ್ತಾನೆ ದೇವರು, ಇನ್ನೊಬ್ಬರು ರಿಪೋರ್ಟ್ ತರ್ಸೋಣ ದೇವ್ರು ನೋಡಬೇಕಾಗಿಲ್ಲ. ಹೇಗೆ ಸಾಕ್ಷಾಧೀಕ್ಷತೆ ಐತಿ ಸಾಕ್ಷಿ, ಸಾಕ್ಷಿ ಇವತ್ತು ಕರೆಯೋದು ಹಾಗೆ. ನೀನು ನೋಡಿದೀಯಾ ಕಣ್ಣ, ನಿನ್ನ ಕಣ್ಣಾರೆ ನೋಡಿದೀಯಾ, ಅವರು ಸಾಕ್ಷಿ. ಇನ್ನೊಬ್ಬರು ನೋಡಿದ್ದನ್ನು ಹೇಳಿದ್ರೆ ಸಾಕ್ಷಿ ಅಲ್ಲ ಅವರು, ತಾನೇ ನೋಡಿದರೆ ಸಾಕ್ಷಿ. ಚೇತ, ಚೇತ ಅಂದರೆ ಚೇತ ಐತಿ ಇತಿ ಚೇತನ, ಎಲ್ಲವನ್ನು ಕೂಡ ಚೇತರಿಸಿ ಅವ್ನು ಆಕ್ಟಿವೇಟ್ ಮಾಡೋದು ಅವನೇ. ಕೇವಲ ಅವನಿಗೆ ಮಾತ್ರ ಯಾರು ಹೆಲ್ಪ್ ಬೇಕಿಲ್ಲ, ಕೇವಲ ಕೇವಲ ಸಕ್ಕರೆ ಅಂತ ಹೇಳಿದರೆ ಬೇರೆ ಮಿಕ್ಸ್ ಆಗಿಲ್ಲ ಅಂತ ಅರ್ಥ. ಕೇವಲ ಅಂದರೆ ಸ್ವತಂತ್ರ ಅವನು. ನಿರ್ಗುಣಶ್ಚ, ಇಷ್ಟೆಲ್ಲ ಮಾಡಿದ್ರು ಕೂಡ ಏನಿಲ್ಲ ಅವನಿಗೆ, ಸತ್ವಾದಿ ಗುಣಗಳ ಸಂಬಂಧನೇ ಇಲ್ಲ ಆಗಿದ್ದಾನೆ. ಇತಿ ನಶಿ ಅಶಬ್ದ ಶ್ರು, ಇವರಿಗೆಲ್ಲ ಭಾರಿ ಪ್ರಿಯ ಅದು. ನಿರ್ಗುಣಶ್ಚ ಇಟ್ಕೊಂಡ್ಬಿಡ್ತಾರೆ, ಗಲಾಟೆ ಮಾಡಿದ್ದು ಮಾಡಿದ್ದೇನೆ. ಕೇವಲ ನಿರ್ಗುಣಶ್ಚ, ಕೇವಲ ಅಂಥೇಳಿ, ಸಾಕ್ಷಿ ಅಂಥೇಳಿ, ಎಲ್ಲ ಗುಣಗಳೇ ಇಷ್ಟೇಳಿ ನಿರ್ಗುಣ ಅಂತ ಹೇಳ್ತಾರೆ. ಇವೆಲ್ಲ ಸತ್ವಾದಿ ಪ್ರಾಕೃತ ಗುಣಗಳಲ್ಲ ಇವು, ಕೇವಲ ನಿರ್ಗುಣ ಅಂತ ಹೇಳೋದಕ್ಕೆ ಆ ಅರ್ಥ. ಅದು ನಶಿ ನಹಿ ಅಶಬ್ದ ಶ್ರೂಯತೆ. ಹೀಗೆ ದೇವ್ರ ಬಗ್ಗೆ ಇಷ್ಟೆಲ್ಲ ಸ್ಪಷ್ಟ ಹೇಳಿದ ಮೇಲೆ ಇನ್ನೂ ಕೂಡ ದೇವರು ಅವನ ಅಶಬ್ದ, ಅಶಬ್ದ ಅದೇನರ್ಥ? ಅಶಬ್ದ ಅಂದ್ರೇನು? ಶಬ್ದವಾಚ್ಯನಲ್ಲ ಅನ್ನೋ ಮಾತನ್ನು ಹೇಳಬಾರ್ದು. ಯಾಕೆ ಅಪ್ರಸಿದ್ಧಂ ಕಲ್ಪ್ಯಂ, ಮತ್ತು ಏನೇನೋ ಅರ್ಥವನ್ನು ಕಲ್ಪನೆ ಮಾಡಬಾರ್ದು. ಯಾವಾಗಲೂ ಕೂಡ ಅಪ್ರಸಿದ್ಧವಾದ ಅರ್ಥವನ್ನು ಕಲ್ಪನೆ ಮಾಡಿದರೆ ಕಲ್ಪನಾ ಗೌರವಾದಿ ದೋಷ ಬರ್ತವೆ. ಅಪ್ರಾಮಾಣಿಕ ಕಲ್ಪನಾ ಅಂತ ಕರೀತಾರೆ, ಮಾಡಿಕೊಡು. ಸರ್ವಶಬ್ದ ಅವಾಚ್ಯಶ್ಚ ಲಕ್ಷಣಾಯುಕ್ತೇ. ಕೊನೆಗೊಂದು ರೂಲ್ ನೋಡಿ, ಅವೆಲ್ಲ ಬಿಟ್ಬಿಡೋಣ. ಲಕ್ಷಣಾವೃತ್ತಿಯಿಂದ ವಾಚ್ಯ ಅಂತ ಹೇಳಿಬಿಡ್ತೇವೆ. ಈ ವಾಚ್ಯ ಅಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ, ಲಕ್ಷಣಾವೃತ್ತಿ ಬರೋದು ಯಾವಾಗ ಅಂದರೆ ಒಂದು ವಾಚ್ಯವೃತ್ತಿ ಬಂದರೆ ಮಾತ್ರ. ಯಾವುದು ವಾಚ್ಯವಲ್ಲ ಅದು ಏನಾಗಲ್ಲ, ಲಕ್ಷ್ಯ ಕೂಡ ಆಗೋದಿಲ್ಲ. ಇದು ನಿಯಮ ಇದು ಒಂದು. ವಾಚ್ಯ ಅವಾಗ ಹೇಳಿದ್ನಲ್ಲ, ಥರ್ಡ್ ಫ್ಲೋರ್ ಇದೆ ಅಂದರೆ ಫಸ್ಟ್ ಎರಡು ಫ್ಲೋರ್ ಇರಲೇಬೇಕು. ಎರಡು ಫ್ಲೋರ್, ಥರ್ಡ್ ಫ್ಲೋರ್ ಚೀಪ್ ಆಗುತ್ತೆ, ಅಲ್ಲೇ ಕಟ್ಬಿಡೋ ಅಂತ ಕೇಳಿದರೆ ಫಸ್ಟ್ ಫ್ಲೋರಿಗೆ ಫೌಂಡೇಶನ್ ಎಲ್ಲ ಭಾರಿ ಬೇಕಾಗುತ್ತಲ್ಲ. ಸೆಕೆಂಡ್ ಥರ್ಡ್ ಇಲ್ಲ, ಅದಕ್ಕೇನು ಮಾಡೋದು, ಡೈರೆಕ್ಟ್ ಅದನ್ನೇ ಕಟ್ಬಿಡೋ ಅಂದರೆ ಎಷ್ಟು ಹುಚ್ಚುತ್ತಾರೋ ಅಷ್ಟೇ ಹುಚ್ಚಿದ. ಇವತ್ತು ಲಕ್ಷಣ ಬರಬೇಕಾದ್ರೆ ಏನಾಗಿರ್ಬೇಕು? ಫಸ್ಟು ವಾಚ್ಯ ವೃತ್ತಿ ಇದ್ದರೆ ಮಾತ್ರ ಲಕ್ಷಣ ವೃತ್ತಿ ಬರೋದು. ಇವೆಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಗೊತ್ತಿರಲಿಲ್ಲ ಜನಗಳಿಗೆ, ಎಲ್ಲ ಮಿಸ್ಗೈಡ್ ಮಾಡಿ ಹಾಳು ಮಾಡಿಬಿಟ್ಟಿದ್ವಿ. ಹೇಳ್ತಾರಲ್ಲ ಅವರ ಇದೆಲ್ಲ ಏನು ಸಗುಣ ಬ್ರಹ್ಮನಿಗೆ, ನಿರ್ಗುಣ ಮಾತ್ರ ಇವರು, ಅದರಲ್ಲಿ ಎರಡು ಭಾಗ ಮಾಡಾಕ್ಬಿಡ್ತಾರೆ, ಸಿಕ್ಕಾಬಟ್ಟೆ ಹೊಡೆದಾಕ್ಬಿಡೋ. ಪುನಃ ಸಿಂಹಾವಲೋಕನ ನ್ಯಾಯೇನ ನಿರ್ಗುಣಸ್ಯ ಬ್ರಹ್ಮಣೋ ವಾಚ್ಯತ್ವಂ ಯುಕ್ತ್ಯಂತರೇಣ ಪ್ರತಿಪಾದಯ ಸೂತ್ರಂ ಉಪನ್ಯಸ್ಯ ತದುಪಾತ್ತ ಶ್ರುತಿಮೇವ ಉದಾಹರತಿ ಶ್ರುತತ್ವಾಚ್ಯ ಇತಿ. ಪುನಃ ಸಿಂಹಾವಲೋಕನ ನ್ಯಾಯೇನ, ಈಗ ಮತ್ತೊಮ್ಮೆ ಏನು ಮಾಡ್ತಿದ್ದಾರೆ ಅಂದರೆ ಸಿಂಹಾವಲೋಕನ ನ್ಯಾಯದಿಂದ ವಿಶೇಷಾಂಶವನ್ನು ಹೇಳ್ತಾ ಇದ್ದಾರೆ ಅಂತ ತಿಳಿಸಿದರು. ಸಿಂಹಾವಲೋಕನ ನ್ಯಾಯ ಅಂತ ಪ್ರಸಿದ್ಧ, ಸಿಂಹಾವಲೋಕನ ನ್ಯಾಯ ಅಂದ್ರೇನು? ಅನೇಕರು ಉಪಯೋಗಿಸ್ತಾರೆ, ಅರ್ಥ ಗೊತ್ತಿರೋದಿಲ್ಲ. ಅದಕ್ಕೆ ಸಿಂಹಾವಲೋಕನ ಮಾಡಿದರು ಅಂದ್ಬಿಡ್ತಾರೆ. ವರ್ಷದ ಕಾರ್ಯಕ್ರಮ ಸಿಂಹಾವಲೋಕನ ಮಾಡಿದರು, ಅದಕ್ಕೆ ರಾಯರು ಇಲ್ಲಿ ಬರೆದಿಲ್ಲ, ಬೇರೆ ಕಡೆ ಬರೀತಾರೆ. ಗಚ್ಚತಃ ಸಿಂಹ ಗಚ್ಚಿಂಹಸ್ಯ, ಈಗ ಮುಂದೆ ಹೋಗ್ತಾ ಹೋಗ್ತಾ ಸಿಂಹ ಏನು ಮಾಡುತ್ತಂತೆ, ಹೊಸ ಹಿಂತಿರುಗಿ ನೋಡುತ್ತಂತೆ. ಅದಕ್ಕೆ ಸಿಂಹಾವಲೋಕನ ಅಂತ ಹೇಳ್ತಾರೆ. ಅದಕ್ಕೆ ಅದಕ್ಕೆ ವರ್ಷದ ಕಾರ್ಯಕ್ರಮ ಡಿಸೆಂಬರಲ್ಲಿ ಇಡೀ ವರ್ಷದ ಕಾರ್ಯಕ್ರಮಗಳ ಸಿಂಹಾವಲೋಕನ ಅಂದ್ರೇನು, ಹಿಂದಿನೆಲ್ಲ ರಿವ್ಯೂ ಮಾಡೋದಕ್ಕೆ ಕರೀತಾರೆ. ಏನಂತ ಕರೀತಾರೆ, ಸಿಂಹಾವಲೋಕನ ಮುಂದಿನ ಬರೋ ಸಿಂಹಾವಲೋಕನ ಅಲ್ಲ, ಪಕ್ಷನೋಟ ಅಂತ ಕರೀತಾರೆ. ಎಷ್ಟು ವ್ಯತ್ಯಾಸ ಇದೆ! ಪಕ್ಷನೋಟಕ್ಕೆ ಅರ್ಥ ಬೇರೆ, ಸಿಂಹಾವಲೋಕನ ಅರ್ಥ ಬೇರೆ. ಪಕ್ಷನೋಟ ಅಂದ್ರೇನು? ಏರಿಯಲ್ಲಿ ಬೀಯೋದು, ಮೇಲಿಂದ ನೋಡಿದರೆ ಪಕ್ಷನೋಟ, ಹಿಂದಿನೆಲ್ಲ ನೋಡಿದರೆ ಸಿಂಹಾವಲೋಕನ. ಒಂದೊಂದಕ್ಕೂ ವ್ಯತ್ಯಾಸ. ಗೃದ್ರದೃಷ್ಟಿ ಅಂತ ಇರುತ್ತೆ. ಗೃದ್ರದೃಷ್ಟಿ ಅಂದ್ರೇನು? ಹದ್ದಿನ ಕಣ್ಣು. ಹದ್ದಿನ ಕಣ್ಣು ಅಂದ್ರೇನು? ಸೂಕ್ಷ್ಮ ವಸ್ತು ನೋಡುತ್ತೆ, ಅದು ಹದ್ದಿನ ಕಣ್ಣು. ಸೂಕ್ಷ್ಮ ಅವನು ಹದ್ದಿನ ಕಂಡೆ ಮನುಷ್ಯರಿಗೆ ಹುಷಾರು, ಬುದುಕ ಹದ್ದಿನ ಕಣ್ಣು ಹುಷಾರ ಅಂತ ಹೇಳ್ತಾರೆ. ಹದ್ದಿನ ಕಣ್ಣು ಅಂದರೆ ಭಾಳ ಸೂಕ್ಷ್ಮವಾಗಿ ನೋಡ್ತಾನೆ ಅಂತ. ಒಂದು ಹೆಸರುಗಳು ಬೇರೆ ಬೇರೆ, ಹದ್ದಿನ ಕಣ್ಣು, ಈ ಮತ್ತೆ ಇದು ಹೇಳಿದ ಸಿಂಹಾವಲೋಕನ ನ್ಯಾಯ, ಪಕ್ಷಿ ನೋಟ, ಒಂದೊಂದರಲ್ಲೂ ಎಷ್ಟು ವಿಶೇಷಾಂಶ ಇಟ್ಟಿದ್ದಾರೆ. ಇವ ನಾವು ಸೈಂಟಿಫಿಕಲಿ ಪ್ಲಾನ್ ನೋಡ್ತಾನೆ. ಏನದು? ಮೇಲಿಂದ ನೋಡ್ತಾನೆ ಪ್ಲಾನ್. ಎಲಿವೇಷನ್ ಈ ಕಡೆಯಿಂದ ನೋಡಿದೆ, ಎಲಿವೇಷನ್ ನೋಡಿದ್ರೆ ಎಲಿವೇಷನ್ಲಿ ಪ್ಲಾನ್ಗೆ ಎಷ್ಟು ವ್ಯತ್ಯಾಸ ಇದೆ. ಆ ರೀತಿ ಸಿಂಹಾವಲೋಕನಕ್ಕೆ ಅರ್ಥ ಇದೆ. ಇಷ್ಟೊತ್ತು ಸಿಂಹಾವಲೋಕನ ಇಷ್ಟೊತ್ತು ಏನು ಹೇಳಿದ್ರಲ್ಲ ಈ ಸೂತ್ರಗಳಲ್ಲಿ, ಅದು ರಿವ್ಯೂ ಮಾಡ್ತಾ ಹೇಳ್ತಾರೆ. ಪ್ರತಿಪಾದಯ ಸೂತ್ರ ಉಪನ್ಯಸ್ಯ ತದುಪಾತ್ಯ ಶ್ರುತಿಮೇವ ಉದಾಹರತಿ ಶ್ರುತತ್ವಾಚ್ಯ ಇತಿ ಏಕ ಪ್ರಧಾನ ಸರ್ವಭೂತೇಶು. ಇದೇಕ ಶಬ್ದಕ್ಕೆ ಏನರ್ಥ ಅಂದರೆ ಪ್ರಧಾನ, ಅವರೊಬ್ಬರೇ ಬರೆಯಲ್ಲ, ಅವರೊಬ್ಬರೇ ಅಂದರೆ ಪ್ರಧಾನ ಅಂತ ಅರ್ಥ. ಅವರೊಬ್ಬರು ಹೇಳಿದರೆ ಮುಗಿದೋಯ್ತು, ಎಲ್ಲರನ್ನೂ ಕೇಳಬೇಕಾಗಿಲ್ಲ. ಎಸ್ ಅಂದರೆ ಎಸ್, ನೋ ಅಂದ್ರೆ ನೋ. ದೇವ ಗುಣಪೂರ್ಣ ಅಂತ ಅರ್ಥ. ನ ಕೇವಲ ಭೂತೇಶು ಸರ್ವವ್ಯಾಪೀಚ, ಬರೀ ಏಕ ಸರ್ವಭೂತೇಶು ಗುಪ್ತತೆಯ ಅವಸ್ಥಿತ, ಎಲ್ಲರಿದ್ದರೆ ಕಣ್ಣಿಗೆ ಕಾಣೋದಿಲ್ಲ ಹಾಗಿದ್ದಾರೆ. ಸರ್ವಭೂತಾನಾಂ ಆಶ್ರಯ ಸರ್ವಂ ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ. ಎಲ್ಲವನ್ನು ಡೈರೆಕ್ಟಾಗಿ ನೋಡೋದ್ರಿಂದ ಏನಂತ ಕರೀತಾರೆ? ಸಾಕ್ಷಿ. ಚೇತ ಜ್ಞಾನರೂಪ, ಚೇತ ಅಂದರೆ ಚಿತಿ ಸಮಜ್ಞಾನೆ ಅಂತ ಧಾತು, ಅದು ಜ್ಞಾನರೂಪ. ಜ್ಞಾನಾನಂದ ಮಯ ದೇಹ, ನಾರಾಯಣಂ ನಿಖಿಲಪೂರ್ಣ ಗುಣೈಕ ದೇಹಂ, ಅದಕ್ಕಾಗಿ ಜ್ಞಾನರೂಪ. ಅದು ಉಪಲಕ್ಷಣ, ಜ್ಞಾನಾದಿ ಅನಂತಾನಂತ ಗುಣರೂಪ ಅಂತ ಅರ್ಥ. ಕೇವಲ ಅಂದ್ರೇನು? ಜಡ ಅಮಿಶ್ರ, ಕೇವಲ ಮಾವಿನ ಹಣ್ಣಿನ ರಸ ಅಂತೇಳಿ ಯಾವುದು ಮಿಕ್ಸ್ ಮಾಡಿಲ್ಲ. ಕೇವಲ ಅದು ಕೇವಲ ಸುಳ್ಳು ಹೇಳ್ತಾನೆ, ಬರೀ ಸುಳ್ಳು ಹೇಳ್ತಾನೆ ಅಂತ ಆ ಥರ. ನಿರ್ಗುಣ ಸತ್ವಾದಿ ಗುಣಹೀನ ಇತಿ ಶ್ರುತೌ ನಿರ್ಗುಣಸ್ಯ ಶ್ರುತತ್ವಾಚ್ಯ ನಾಸೋ ಅಶಬ್ದ ಇತ್ಯರ್ಥ. ಆದ್ದರಿಂದನೇ ದೇವ್ರು ಏನಲ್ಲ, ಇಷ್ಟೆಲ್ಲ ದೇವ್ರ ಬಗ್ಗೆ ಹೇಳಿದ ಮೇಲೆ ಅವನು ಶಬ್ದಗಮ್ಯ ಅಲ್ಲ ಅಂದ್ರೆ ಏನರ್ಥ? ಮತ್ತೆ ಯಾರ ಬಗ್ಗೆ ಹೇಳಿದ್ದು ಇಷ್ಟೊತ್ತು ಕೂಡ? ಸಾಕ್ಷಿ ಚೇತ ಯಾರಿಗೆ ಅಪ್ಲೈ ಆಗೋ ಪದಗಳಿವು? ದೇವರಿಗೆ. ಅವ್ರ ವಾಚನ ಆಗಲಿಲ್ವ ಹಾಗಿದ್ರೆ ಈಗ? ಆದ್ದರಿಂದ ಶ್ರುತತ್ವಾಚ್ಯ ಅಂತ ಹೇಳಿದರು. ನಿರ್ಗುಣ ಸತ್ವಾದಿ ಗುಣಹೀನ ಇತಿ ಶ್ರುತೌ ಚೇತ ಜ್ಞಾನರೂಪ ಇತ್ಯಾದಿ. ಶ್ರುತತ್ವೇಪಿ ಅಶಬ್ದ ಕಿಂ ನ ಸ್ಯಾತ್ ಇತ್ಯತಃ ನಹಿ ನಹಿ ಅಶಬ್ದ ಶ್ರೂಯತೆ. ಅಲ್ಲಯ್ಯ, ವಾಚ್ಯ ಅನ್ನೋದು ಅವನು ಹೇಳಲ್ಪಟ್ಟಿಲ್ಲ ಅನ್ನೋದು ಏನರ್ಥ? ಕಾಂಟ್ರಡಿಕ್ಷನ್. ಅದಕ್ಕೆ ಅಶಬ್ದ ನಹಿ ಶ್ರೂಯತೆ, ಯಾವನು ವಾಚ್ಯನಲ್ಲೋ ಅವನು ಹೇಳಲ್ಪಡೋದಿಲ್ಲ. ಆದ್ದರಿಂದ ಹೇಳಲ್ಪಟ್ಟಿದ್ದಾದ್ಮೇಲೆ ಏನಲ್ಲ ಅವನು? ಅವಾಚ್ಯನಲ್ಲ, ವಾಚ್ಯನೇ ಆಗಿದ್ದಾನೆ. ಅಶಬ್ದಶಾಪಿ ಬ್ರಹ್ಮಣೋ ಲಕ್ಷಣ ಯಾಶ್ರತತ್ ಕಿಂ ನ ಸ್ಯಾತ್ ನ ಚೇತಿ. ಅವಾಚ್ಯಸ್ಯ ಲಕ್ಷತ್ವ ಅಪ್ರಸಿದ್ಧೇ, ಯಾವನು ಅವಾಚ್ಯನೋ ಲಕ್ಷನೋ ಆಗೋದಿಲ್ಲ. ಲಾ ಅಪ್ರಸಿದ್ಧಂ ಅವಾಚ್ಯಸ್ಯ ಬ್ರಹ್ಮಣೋ ಲಕ್ಷತ್ವ ಕಲ್ಪ್ಯಂ ಇತ್ಯರ್ಥ. ಅಪ್ರಸಿದ್ಧವಾದಂತಹ ಆ ಲಕ್ಷತ್ವವನ್ನು ಅವಾಚ್ಯ ಅಂತ ಕರೆದ ಮೇಲೆ ಲಕ್ಷತ್ವ ಅಂತ ಕರೆದ್ರೆ ಏನದು? ಅಪ್ರಸಿದ್ಧ ಕಲ್ಪನ. ಅಂದರೆ ವಾಚ್ಯನಲ್ಲ ಆದರೂ ಲಕ್ಷ್ಯ ಅಂತ ಕರೆದ್ರೆ ಏನರ್ಥ? ವರ್ಷಾಬಕರ ಮೊದಲು ಏನಾಗಿರ್ಬೇಕು? ಅವನು ವಾಚ್ಯನಾಗಿರಲೇಬೇಕು. ಅಲ್ಲ ಅಂತ ಹೇಳಿದ್ರೆ ಅಪ್ರಸಿದ್ಧವಾದ ಕಲ್ಪನೆ. ನಾನು ಗಂಗಾಪದ ಅವಾಚ್ಯಸ್ಯಾಪಿ ತೀರಸ್ಯತ ಲಕ್ಷತ್ವ ಪ್ರಸಿದ್ಧಮಿತಿ ವೇದ ಅವಾಚ್ಯಸ್ಯಾಪಿ ಬ್ರಹ್ಮಣಾತ ಲಕ್ಷತ್ವ ಕಿಂ ನ ಸ್ಯಾತ್ ಇತ್ಯತಃ. ನೋಡಿ, ಗಂಗಾಯಾಮ್ ಘೋಷ ಅಂತ ಹೇಳಿದರು. ಅದಕ್ಕೆ ಗಂಗಾಯಾಮ್ ಅಂತ ಪದ ಗಂಗಾತೀರ ಅಂತ ಅರ್ಥ. ಅದು ವಾಚ್ಯ ಅಲ್ಲ, ಲಕ್ಷ್ಯ. ಆ ರೀತಿ ಯಾಕಾಗಬಾರ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ದಡ್ಡ, ಗಂಗಾತೀರ ಗಂಗಾ ಶಬ್ದದಿಂದ ಗಂಗಾತೀರ ಲಕ್ಷ್ಯ ಹೌದು, ಅರೆ ಗಂಗಾತೀರ ಶಬ್ದದಿಂದ ಗಂಗಾತೀರ ವಾಚ್ಯ, ಗೊತ್ತಾಯ್ತಾ? ವಾಚ್ಯವಾಗಿದ್ದಕ್ಕೆ ಲಕ್ಷ್ಯ ಆಯ್ತೇ ಹೊರತು ಯಾವುದು ವಾಚ್ಯವೇ ಅಲ್ಲ, ಅದೇನಾಗೋದಿಲ್ಲ, ಲಕ್ಷ್ಯ ಆಗೋದೇ ಇಲ್ಲ. ಬೇಸಿಕ್ ಪ್ರಿನ್ಸಿಪಲ್ ಅವೆಲ್ಲ. ನಾನು ಅಲ್ಲ, ವೇದಾವಾಚ್ಯ ಶಾಪಿ ಸೇರಿಸ್ಕೋಬೇಕಾದ್ರೆ ವೇದದಿಂದ ಹೇಳಲ್ಪಡದೆ ಹೋದರೂ ಕೂಡ ಅದೇ ವಾಕ್ಯ ನೋಡಿ. ನಾನು ಗಂಗಾಪದ ಅವಾಚ್ಯ ಶಾಪಿ ತೀರಸ್ಯ, ಗಂಗಾಪದದಿಂದ ವಾಚ್ಯವಲ್ಲದೆ ಹೋಗಿದ್ರು ಕೂಡ ಗೊತ್ತಾಯ್ತಾ ತೀರ ಏನಾಗುತ್ತೆ? ಲಕ್ಷ್ಯವಾಗುತ್ತೆ. ಅದೇ ರೀತಿಯೇ ವೇದ ಅವಾಚ್ಯ ಶಾಪಿ, ವೇದಗಳಿಂದ ಅವಾಚ್ಯನಾಗಿದ್ದರೂ ಕೂಡ ಬ್ರಹ್ಮಣ ಆತ ಲಕ್ಷ್ಯತ್ವ, ಬ್ರಹ್ಮ ವೇದಗಳಿಂದ ಲಕ್ಷ್ಯ ಅಂತ ಯಾಕೆ ಕರಿಬಾರ್ದು ಅಂತ ಕೇಳಿದ್ರೆ ಹೇಳ್ತಾರೆ ತಪ್ಪದು. ಸರ್ವ ಶಬ್ದ ಅವಾಚ್ಯಸ್ಯ ಲಕ್ಷಣಾಯುಕ್ತೇ, ಒಂದು ಶಬ್ದದಿಂದಲೂ ವಾಚ್ಯನಲ್ಲ ಅಂದಮೇಲೆ ಲಕ್ಷ್ಯ ಹೇಗಾಗ್ತಾನ ಅವನು? ಗೊತ್ತಾಯ್ತಾ? ಒಂದು ವಾಚ್ಯ ಲಕ್ಷ್ಯ ಅಂತಷ್ಟು ಏನಾಗಿರ್ಬೇಕು? ಅವನು ವಾಚ್ಯನಾಗಿರಬೇಕು. ಒಂದು ಶಬ್ದದಿಂದ ಒಂದು ಶಬ್ದ ಲಕ್ಷಣ ಆದರೂ ಕೂಡ ಅವನು ವಾಚ್ಯನಾಗಿರಬೇಕು. ಅನಂತ ಶಬ್ದಗಳಿಂದ ಲಕ್ಷಣ ಆಗ್ಬೇಕಾದ್ರೆ ಏನಾಗಿರ್ಬೇಕು? ಅವನು ಅನಂತ ಶಬ್ದ ವಾಚ್ಯನೇ ಆಗಿರಬೇಕು. ತಸ್ಯ ಸರ್ವಶಬ್ದ ಅವಾಚ್ಯತ್ವ ಅವಾಚ್ಯತ್ವ ಸರ್ವಶಬ್ದ ಅವಾಚ್ಯತ್ವ ಅವಾಚ್ಯತ್ವಸ್ಯ ಅವಾಚ್ಯಸ್ಯಾಪಿ ಲಕ್ಷಣಯ ವಿಪ್ರತಿಪನ್ನ ಲಕ್ಷ್ಯಂ ಕೇನಾಪಿ ಪದೇನ ಅವಾಚ್ಯತ್ವಾತ್ ವೈಧರ್ಬೇಡ ತೀರವದಿತಿ ಯುಕ್ತಿವಿರುದ್ಧತ್ವಾದ ಇತ್ಯರ್ಥ. ವಿಪ್ರತಿಪನ್ನಂ ನ ಲಕ್ಷ್ಯಂ, ಈ ಬ್ರಹ್ಮ ಲಕ್ಷ್ಯನೂ ಆಗೋದಿಲ್ಲ. ಯಾತಕ್ಕೆ ಅಂದರೆ ಕೇನಾಪಿ ಪದೇನ ಅವಾಚ್ಯತ್ವ, ಯಾವ ಪದ್ಯದನ್ನೂ ವಾಚ್ಯನಲ್ಲ ಅಂದಮೇಲೆ ಲಕ್ಷ್ಯನ ಆಗೋ ಸಂಭವನೇ ಇಲ್ಲ. ವೈಧರ್ಬೇಣ ತೀರವತ್, ತೀರ ಹೇಗೋ ಹಾಗೆ, ತೀರ ಅನ್ನೋದು ತೀರ ಶಬ್ದ ವಾಚ್ಯ, ಗಂಗಾ ಶಬ್ದದಿಂದ ಲಕ್ಷ್ಯ, ಗೊತ್ತಾಯ್ತಾ? ಅದೇ ರೀತಿ ದೇವರು ಇರಾದ ಶಬ್ದದಿಂದ ವಾಚ್ಯನಾಗಿದ್ದರೆ ಇನ್ನೊಂದು ಪದ್ಯದಿಂದ ಲಕ್ಷಣ ಆಗ್ತಾ ಇದ್ದ. ತದೇ ಸರ್ವ ಪದಾರ್ಥಾನಾಂ ಲಕ್ಷಣ ಆಯೋಗತ್ವಾತ್ ನಾ ಸಪಕ್ಷ ಸತ್ವಂ. ಹೀಗೆ ಅಲ್ಲಿ ಯಾವುದೇ ಪದವಾದರೂ ಕೂಡ ಡೈರೆಕ್ಟಾಗಿ ಲಕ್ಷ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾನು ವಾಚ್ಯತ್ವಂ ಲಕ್ಷಣಾಯಾಮ್ ಕಥಂ ಉಪಯೋಗಿ ಏನ ತದ ಭಾವೇನ ಲಕ್ಷಣ ಅಯೋಗ ಕಿಂ ಪ್ರಯೋಜಕಾಂತರಂ ಆಶಂಕಸೆ ಪ್ರಯೋಜಕತ್ವ ಪ್ರಕಾರವೇವ ವಾ ಪೃಚ್ಛಸಿ ನಾದ್ಯಃ. ಒಂದು ಪ್ರಶ್ನೆ ಹಾಕೋತಾನೆ, ನಾನು ವಾಚ್ಯತ್ವಂ ಲಕ್ಷಣಾಯಾಮ್ ಕಥಂ ಉಪಯೋಗಿ, ನೀನು ಒಂದು ಏನು ಹೇಳಿದಿರಿ, ಲಕ್ಷ್ಯವಾಗಬೇಕಾದ್ರೆ ವಾಚ್ಯವಾಗಿರಲೇಬೇಕು ಅಂತ ಹೇಳಿದಿರಿ. ದೇರ್ಫೋರ್ ವಾಚ್ಯತ್ವಕ್ಕೂ ಲಕ್ಷ್ಯತ್ವಕ್ಕೂ ಸಂಬಂಧ ಇದೆ ಅಂತಾಯ್ತು. ಹೇಗೆ ಸಂಬಂಧ ಇದೆ? ಸೆಕೆಂಡ್ ಫ್ಲೋರ್ ಕಟ್ಟಬೇಕಾದ್ರೆ ಫಸ್ಟ್ ಫ್ಲೋರ್ ಇರಲೇಬೇಕು ಅಂತಿರಲ್ಲ, ಹೇಗಿರಬೇಕು ಅಂತ ಕೇಳಿದ್ರೆ ಹಾಗೋ ಹಾಗೆ, ಯಾತಕ್ಕಿರಬೇಕದು ಫಸ್ಟ್ ಫ್ಲೋರ್ ಯಾತಕ್ಕಿರಬೇಕು ಸೆಕೆಂಡ್ ಫ್ಲೋರ್ಗೆ? ಸಪೋರ್ಟ್ ಆಗಿರಬೇಕದು, ಗೊತ್ತಾಯ್ತಾರೆ, ಇದು ಸಪೋರ್ಟಿಂಗ್, ಅದು ಕ್ಲಿಯರ್ ಪಡ್ತಾರೆ. ಅದನ್ನು ನಾನು ನೋಡೋಣ, ಇದು ಭಾಳ ಇಂಪಾರ್ಟೆಂಟ್ ನೋಡಿ. ಅಷ್ಟಕ್ಕೆ ಟೀಕಾರ ಇಷ್ಟು ದೊಡ್ಡದಾಗಿ ಬರೋದಿಲ್ಲ ಆಚಾರ್ಯ. ಒಂದು ಮಾತಿಗೆ ಇಟ್ ಎಕ್ಸ್ಪ್ಲನೇಷನ್ ನ ಸರ್ವಶಬ್ದ ಅವಾಚ್ಯಸ್ಯ ಲಕ್ಷಣ ಅಯುಕ್ತೆ ಎಂಬುದಕ್ಕೆ ಅದಿಷ್ಟು ಟೀಕಾ. ನಾಳೆ ಅಂದರೆ ವಿದ್ವಾತ್ಸ ಇರೋದಿಲ್ಲ, ನಾಡಿದ್ದು. ಓಂ ಜನ್ಮಾದ್ಯಸ್ಯ ಯಥೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ದೂರಯಃ ತೇಜೋವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗ.